ವಿವರಣೆ. ನಮಾನೀತಿ ಅವಿಶಂತಿ ಮುಖ್ಯಯಾ ವೃತ್ತಿಯ ಅವಿಶಂತಿ ವದಂತಿ ಯಾವತ್. ಹಾಗೆ ಹಿರಣ್ಯಗರ್ಭ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ ಆಗೋದಿಲ್ಲ ಅಂತ ಕೇಳಿದ್ರೆ ಅರ್ಥ ಆಗ್ತದೆ. ಮುಖ್ಯಾರ್ಥದಲ್ಲಿ ಆಗೋದಿಲ್ಲ. ಮುಖ್ಯಾರ್ಥ ಹಿರಣ್ಯಗರ್ಭ ಅಂದ್ರೆ ಯಾರೋ ವಿಷ್ಣುವೆ, ಅವೆಲ್ಲ ಅಮುಖ್ಯಾರ್ಥದಲ್ಲಿ ಹೇಳ್ಬೋದು ಅಷ್ಟೇ. ಅದು ಉದಾಹರಣೆಗೆ ಎಲ್ಲವೂ ನಾಮಪದ, ಕ್ರಿಯಾಪದ, ಅವ್ಯಯ, ಸ್ತ್ರೀಲಿಂಗ, ಪುಲ್ಲಿಂಗ, ಏನೇನು ಪದಗಳಿದೆ, ಅದೇನು ವರ್ಣಾತ್ಮಕ, ಧ್ವನ್ಯಾತ್ಮಕ, ಲೌಕಿಕ, ವೈದಿಕ, ವೇದ ಭಿನ್ನ ವರ್ಣಾತ್ಮಕ, ಅಶೇಷ ಶಬ್ದಾರ್ಥ. ಪ್ರಾತಃ ಸಂಕಲ್ಪ ಶುರು ಮಾಡೋದೇ ಅದರಿಂದ. ಲೌಕಿಕ ಪದ ಇರಬಹುದು, ವೈದಿಕ ಪದ ಇರಬಹುದು, ಸ್ವರ ವರ್ಣ ಏನೇ ಆಗಿರ್ಬೋದು, ಎಲ್ಲ ಏನು ಹೇಳುತ್ತದ, ಫಸ್ಟ್ ವಿಷ್ಣುವನ್ನು ಹೇಳೋದು. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಹೆಸರು ಎಲ್ಲಿ ಹುಡುಕೋದು ಕೊಡಬೇಕಾಗಿಲ್ಲ. ಈಗ ದೇವರ ಹೆಸರನ್ನ ಹುಡುಕೋದು ಸಾಮಾನ್ಯವಾಗಿ ಇಂಪಾರ್ಟೆಂಟ್, ಇದಕ್ಕೆ ನಂಬರ್ ಭಾಳ ಸಿಂಪಲ್ ಮಾಡಿರ್ತಾರೆ. ಪೊಲೀಸ್ ಸ್ಟೇಷನ್ 20 ನಂಬರ್ ಇಟ್ಟರೆ ಗತಿ ಏನಾಗುತ್ತೆ, ಏನು ಮಾಡಿರ್ತಾರೆ, ಇಮ್ಮಿಡಿಯೇಟ್ ಸಿಗಬೇಕು. ದೇವರ ಹೆಸರು ಎಂಬ ಎಲ್ಲವೂ ದೇವರ ಹೆಸರು, ಅದು ಸಿಂಪಲ್. ಯಾವ ನಂಬರ್ ಮಾಡಿ ದೇವರಿಗೆ ಹೋಗ್ಬೇಕು ಫಸ್ಟ್. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರನ್ನು ನಿರ್ಮಾಣ ತಿಳಿಯೋದು, ಚಿಂತನೆ ಮಾಡೋದು ಭಾರಿ ಸುಲಭ. ಏನು ಅವರು ಸೆಕೆಂಡರಿ ಮೇಲೆ ಆಗಬಹುದು. ಉದಾಹರಣೆಗೆ ಒಂದು ಮನೆ ಬಾಡಿ ಕೊಟ್ಟಿದ್ದಾರೆ, ಮನೆ ಯಾರ್ದು ಅಂದ್ರೆ ಏನರ್ಥ, ಓನರ್ದು. ಸದ್ಯ ಟೆಪ್ಪರಲ್ಲಿ ಯಾರಂತ ಕರೀತಾರೆ, ನಂದು ಅವನೇ ಹೇಳ್ಕೊತಾರೆ, ಬಂದು ನಮ್ಮನೆ ಬನ್ನಿ ಅಂತ ಕರೀತಾನೆ. ನೋಡಿದ್ರೆ ನಿಮ್ಮನೆ ಎಲ್ಲ ಆಮೇಲೆ ಬಾಡಿಗೆ ಬನ್ನಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಅಂದ್ರೆ ಅರ್ಥ ನಮ್ಮನೆ ಅಂತ ಕರ್ಕೊಂಡ್ರು ಕೂಡ ಏನರ್ಥ, ಅದಕ್ಕೆ ನಮ್ಮದಲ್ಲ ಅಂತ ತಿಳ್ಕೊಂಡ್ರೆ ನಮ್ಮನೆ ಅಂತ ಕರ್ಕೊತಾರೆ, ಗೊತ್ತಾಯ್ತಾ. ಆದ್ರೆ ಓನರ್ ಮಾದ್ರಿ ಎಲ್ಲೋ ಇರ್ತಾನೆ ಅವನ ಮನೆ, ಅರ್ಥ ಆಯ್ತಾ. ಮನೆ ಸಂಬಂಧಪಟ್ಟು ಏನೇ ಕೇಸ್ ಬಂದರೂ ಬಾಡಿಗೆ ಸಂಬಂಧಪಟ್ಟಿಲ್ಲ, ಯಾರಿಗೆ ಸಂಬಂಧಪಟ್ಟಿದ್ದು, ಓನರ್ಗೆ. ಬಾಡಿದಾರ ಸಂಬಂಧಪಟ್ಟಿದ್ರೆ ಓನರ್ಗೆ ಅಲ್ಲಿ ಸಂಬಂಧಪಟ್ಟಿದ್ದು. ಇದು ಅರ್ಥ ಮಾಡಿಕೊಂಡ್ರೆ ಲೋಕದಲ್ಲಿ ಭಾರ ಇರೋದೇ ಹಾಕಿ. ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ, ಇಡೀ ಈಶಾವಾಸ್ಯ ವಿಧಂ ಸರ್ವಂ, ಇದೆಲ್ಲ ಈಶಾ ಎಲ್ಲ ಒಂದೇ ರೀತಿ ಹೇಳ್ತಾ ಇದೆ. ಅರ್ಥ ಇದಿಷ್ಟು ಕೂಡ ಯಾವ ವೇದ ತಗೊಂಡ್ರು ಕೂಡ ಒಂದೇ ಮಾತನ್ನು ಹೇಳೋದು. ಏಕೈವ ವ್ಯಾಹೃತಿ ಈತ ಐತರೇ ಹೇಳುತ್ತದೆ, ಎಲ್ಲ ಒಂದೇ ಹೆಸರೇ. ಎಲ್ಲ ವಿಷ್ಣುವಿಗೆ ಸರ್ವೇ ಘೋಷಾಹ, ಸರ್ವೇ ವೇದಾಹ, ಏನೇನಿದೆ ಎಲ್ಲವೂ ಕೂಡ ಪಟ್ಟ ಶಬ್ದ ಮಾಡಿ ದೇವರ ಹೆಸರು ಹೇಳುತ್ತೆ ಅಂತ ಅರ್ಥ. ಆ ರೀತಿ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಈ ಯೋಚನೆ ಯಾರು ಮಾಡಿದ್ರು ನೋಡಿ, ತಮಾಷೆ ನೋಡಿ. ಒಂದು ಶಬ್ದನೂ ದೇವರು ಹೇಳೋದಿಲ್ಲ ಅಂತ ಅದ್ವೈತ. ಆಚಾರ್ಯ ಹೇಳುತ್ತಾರೆ ಎಲ್ಲ ಶಬ್ದರು ದೇವರು, ಸಮನ್ವಯ ಮಾಡ್ಬೇಕು, ಇವೆರಡನ್ನ ಅಡ್ಜಸ್ಟ್ ಮಾಡ್ಕೊಂಡು ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ, ಸಾಧ್ಯ ಉಂಟಾ? ಅದೇನೇ ಕೆಲವು ಏನು ಮಾಡ್ತಾರೆ, ಎಲ್ಲ ಮತನೂ ಸರಿ, ಈಗ ಹೇಗೆ ಸರಿ ಆಗುತ್ತೀವಿ ಎಲ್ಲ ಕೂಡ. ಪರಸ್ಪರ ವಿರುದ್ಧ ಇದ್ದ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ವಿರುದ್ಧ ಇಲ್ಲದವರ ಒಪ್ಪುವುದು ಅದೇ ಯೋಚನೆ ಇಲ್ಲ. ವಿರುದ್ಧ ಮತಗಳಿಗೆಂದು ಕೂಡ ನಾವು ಸಾಮ್ಯವನ್ನಾಗಲಿ ಏಕತೆಯನ್ನಾಗಲಿ ಚಿಂತನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂದು ತಿಳಿಸ್ತಾರೆ. ಯಶ್ವತ ಮೂರು ವ್ಯತ್ಯಾಸ, ಎಲ್ಲ ಶಬ್ದಗಳು ದೇವರು ಹೇಳುತ್ತವೆ ಆಚಾರ್ಯರ ವಾದ, ಯಾವ ಶಬ್ದನೂ ದೇವರು ಹೇಳೋದಿಲ್ಲ ಅವರ ವಾದ, ರಾಮಾನುಜರ ವಾದ, ಎಲ್ಲ ಶಬ್ದಗಳು ದೇವರನ್ನೂ ಹೇಳುತ್ತವೆ. ಗೊತ್ತಾಯ್ತಾ ಡಿಫರೆನ್ಸ್? ಅಂದ್ರೆ ಇವರನ್ನೂ ಹೇಳುತ್ತವೆ ಅಂತ ಹೇಳಿದಾಗ ಉಳಿದು ಪ್ರಧಾನ, ನೀವು ಬರ್ರಿ ಅಂತ ಕರೆದ್ರೆ ಮಾಡಿ ಪ್ರಾಧಾನ್ಯ ಕೊಟ್ಟಾಗಾಯ್ತಾ. ಸೊ ಇಷ್ಟು ವ್ಯತ್ಯಾಸ, ಮೂರು ಜನ ಏನು ಹೇಳ್ತಾರೆ ಅನ್ನೋದಕ್ಕೆ ಅರ್ಥ ಇದೆ. ಇನ್ನು ವೇದನೆ ಒಪ್ತಾ ಇದ್ದವ್ರ ಮುಂದೆ ಹೋಗ್ತೈತೆ. ಇನ್ನು ನಾಸ್ತಿಕರಲ್ಲಿ ಯಾವುದು ದೇವರನ್ನೇ ಹೇಳೋದಿಲ್ಲ, ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ ಇದೆ. ಎಷ್ಟು ಸ್ವತಂತ್ರ ಸದೈವೈಕ ಸ ವಿಷ್ಣು ಪರಮೋ ಮತಃ ಇತ್ಯಾದಿ ಸತಿಭ್ಯ ಅನ್ಯನಾಮಾನೆ ಅಶ್ಯೈವೇತಿ ನಾನೇಷಾಂ ಸರ್ವೇಶ್ವರತ್ವಾದಿಗ ಮುಚ್ಚತೆ. ಆದ್ದರಿಂದ ಉಳಿದವರಿಗೆ ಸರ್ವೇಶ್ವರತ್ವ ಹೇಳೋ ಸಾಧ್ಯತೆ ಇಲ್ಲ ಅಂತ ಹೇಳಿಬಿಟ್ಟು ಈಗ ಹೇಳ್ತಾರೆ. ಸರ್ವನಾಮವತ್ವಂ ಸರ್ವಾಭೇದೇನ ಐತಿ ಭ್ರಾಂತಿ ನಿರಾಸಾರ್ಥ ಮುಕ್ತ ವ್ಯತಿರಿಕ್ತೈತಿ. ಅವನು ತೆಗೆದ ನೋಡಿದ್ರ, ಎಲ್ಲ ಹೆಸರು ದೇವರು, ಎಲ್ಲ ಹೆಸರು ದೇವರು ತಾನೇ ಹೇಳೋದು, ಅದು ಎಲ್ಲರೂ ಒಂದೇ ಅದು ಯಾಕೆ ಅನ್ಬಾರ್ದು. ಈ ಅಂತ ವಾದ ಶುರು ಮಾಡ್ದ. ಅದಕ್ಕೆ ವಾಕ್ಯ ಏನಿದೆ, ವ್ಯತಿರಿಕ್ತಶ್ಚ ಸರ್ವತಃ, ದೇವರು ಭಿನ್ನನಾಗಿದ್ದಾನೆ ಮತ್ತು ಎಲ್ಲ ಶಬ್ದ ವಾಚ್ಯನಾಗಿದ್ದಾನೆ. ಆದ್ದರಿಂದ ನಾವು ಭೇದನೂ ಒಪ್ಪಿ ಸರ್ವಶಬ್ದ ವಾಚ್ಯತ್ವ ಹೇಳಬೇಕೇ ಹೊರತು ಸರ್ವಶಬ್ದ ವಾಚ್ಯತ್ವ ಅನ್ನೋದು ಅದ್ವೈತದಲ್ಲಿ ಎಂಡ್ ಆಗೋದಿಲ್ಲ ಅಂತ ಅರ್ಥ. ಅನ್ಯನಾಮಾನಿ ಅಪಿ ಅನ್ಯನಾಮತ್ವೇನ ದುಃಖ್ಯಾದಿ ನಾಮಾನಿ ಕಥಂ ತಸ್ಯ ಇತ್ಯತೆ ಅಹ ಸ್ವತಂತ್ರ ಇದೆ ಆದಂತಸ್ಯ ಮತ್ತೆ ಎಂದು ಏನೇನು ಹೇಳ್ತೀರಿ. ದುಃಖಿ ಅಂತ ಪದ ಇದೆ, ದುಷ್ಟ ಅಂತ ಪದ ಇದೆ, ದೇವನ ಹೇಳುತ್ತಾ ಇವೆಲ್ಲ ಕೂಡ. ಹಾಗಿದ್ರೆ ದುಷ್ಟ ಅನ್ನೋ ಪದ ಗುಣವಾಚಕನೋ ದೋಷವಾಚಕನೋ? ದೋಷವಾಚಕ. ವಿಷ್ಣು ಅದರಿಂದ ವಾಚ್ಯನಾದರೆ ವಿಷ್ಣು ದೋಷಿ ಆಗ್ತಾನೆ. ವಿಷ್ಣು ತುಚ್ಛ ಅಂತ ಪದ ಇದೆ, ಈ ಶಬ್ದ ದೇವರನ್ನ ಹೇಳುತ್ತೋ, ಹೇಳುತ್ತೆ ಅಂದರೆ ಅವನು ತುಚ್ಛನಾಗ್ತಾನೆ. ಹೇಳೋದಿಲ್ಲ ಅಂದರೆ ಎಲ್ಲ ಶಬ್ದ ಹೇಳುತ್ತೆ ಅಂತ ಹೇಳಬೇಡಿ ಅಂತ ಹೇಳ್ತಾರೆ. ಅವಾಗ ಏನು ಹೇಳಬೇಕಾಗ ಹೇಳ್ತಾರೆ, ಸ್ವತಂತ್ರ ಸ್ವಾಮಿತ್ವ ಇದೆ. ದುಃಖದ ಸ್ವಾಮಿತ್ವ ಇರೋದು ದುಃಖಿ ಅಂತಾರೆ ಹೊರತು ದುಃಖ ಅನುಭವಿಗೂ ದುಃಖಿ ಅಂತಾರೆ, ದುಃಖದ ಸ್ವಾಮಿಗೂ ದುಃಖಿ ಅಂತಾರೆ. ಸ್ವಾತಂತ್ರ್ಯಂ ತದ್ಗತತ್ಪಂಚ ಶಬ್ದವೃತ್ತೇರ್ ಹಿ ಕಾರಣ ಅನುವ್ಯಾಖ್ಯ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಒಂದು ಕಾರಣ, ಒಂದು ಅನುಭವ ಇನ್ನೊಂದು ಕಾರಣ. ದುಃಖಾನುಭವ ಹೊಂದೋದಕ್ಕೆ ನಾವು ದುಃಖಿಗಳು, ದುಃಖದ ಸ್ವಾಮಿ ನಾವು, ದುಃಖದ ಸ್ವಾಮಿಗಳಲ್ಲ. ದುಃಖ ಅನುಭವ ನಮ್ಮಲ್ಲಿದೆ, ಆ ದುಃಖದ ಒಡತೆ ನಮಗಿಲ್ಲ. ಇದ್ದಿದ್ರೆ ಏನು ಮಾಡ್ತಿದ್ವಿ, ದುಃಖ ಹೋಗಿ ಎಡ ಹೊಟ್ಟೊಂದು ಬಿಡ್ತೀವಿ, ಹೋಗೋದಿಲ್ಲ ಅದು, ಗೊತ್ತಾಯ್ತಾ. ಆದ್ದರಿಂದ ನಮಗೆ ದುಃಖ ಅನುಭವ ಇದೆ, ಸ್ವಾಮಿತ್ವ ಇಲ್ಲ. ದೇವರಿಗೆ ಏನಿದೆ, ಸ್ವಾಮಿತ್ವ ಇದೆ, ಅನುಭವ ಇಲ್ಲ. ಇದು ಅರ್ಥ ಮಾಡಿಕೊಂಡಾಗ ದೇವರಿಗೆ ಮುಖ್ಯಾರ್ಥದಲ್ಲಿ ಸ್ವತಂತ್ರನಾಗಿ ಹೇಳಬೇಕಾದ್ದರಿಂದ ದುಃಖಿ ಬದಲ ಯಾವ ಶಬ್ದ ತಗೊಂಡ್ರೆ ಯಾರನ್ನು ಹೇಳುತ್ತದ, ದೇವರನ್ನು ಹೇಳ್ತಾ ಇದೆ. ಇದೆಲ್ಲ ಭಾಷಾಶಾಸ್ತ್ರಕ್ಕೆ ದೊಡ್ಡ ಕಾಣಿಕೆ. ಭಾಷಾಶಾಸ್ತ್ರದಲ್ಲಿ ಯಾವ್ಯಾವ ಪದ ಹೇಗೆ ಉಪಯೋಗಿಸ್ತಾರೆ ಎಂಬುದನ್ನು ತಿಳಿಸ್ಕೊಳ್ಳಿ. ಇವತ್ತಿಗೂ ಇದು ಯಾವುದು ಹೊರಗಿನವ್ರಿಗೆ ಗೊತ್ತೇ ಇಲ್ಲ, ಯಾವುದು ಕೂಡ ಶಾಸ್ತ್ರ ಓದೋರು ಓದೋದಿಲ್ಲ, ಉಳಿದವರಿಗೆ ಗೊತ್ತಿಲ್ಲ. ಈಗ ಆಚಾರ ಅಮೂಲ್ಯ ನಿಧಿ ಹೇಗಿದೆ, ಈಗ ಮುಚ್ಚಿಟ್ರೆ ಹಾಗೋ ಹಾಕಿ ಅಮೂಲ್ಯ ರೀತಿ ಮುಚ್ಚಿಟ್ಕೊಂಡು ಹೇಳ್ತಾರಲ್ಲ, ಭಿಕ್ಷೆ ಬಿಡ್ತಾ ನಿಂತಿದ್ದಾರೆ ಅಮ್ಮ ತಾಯಿ ಅಂತ. ನಿಂತಿರ ಜಾಗದ ಕೆಳಗೇನಿದೆ? ದೊಡ್ಡ ನಿಧಿ ಇದೆ. ನಿಧಿಯ ಮೇಲಿದ್ದು ನಿಧಿಯನ್ನು ಅರಿಯದಂತೆ ದಾಸರು ಹೇಳ್ತಾರೆ. ನಿಧಿಯ ಮೇಲೆ ಇದ್ದಾನೆ, ನಿಧಿ ಗೊತ್ತಿಲ್ಲ, ಭಿಕ್ಷೆ ಬಿಡ್ತಿದ್ದಾನೆ ಅಂತಾರಲ್ಲ, ಅದು ಒಳ್ಳೆ ದೃಷ್ಟಾಂತ ಇದೆ. ಹೇಳಲ್ಲ ಅಂತ ಯಾರು ಹೇಳಿದ್ರು? ದುಷ್ಟ ದೇವ್ರನ್ನ ಹೇಳುತ್ತೆ ಅಂತ ಅರ್ಥ. ದುಷ್ಟ ಅಂದ್ರೆ ಏನು? ದೋಷ ಇರೋನು. ದೋಷ ಇರೋನು ಎರಡು ರೀತಿ. ಒಂದು ದೋಷವನ್ನು ಹೊಂದಿರೋನೊಬ್ಬನ ಸ್ವಾಮಿ ಆಗಿರೋನೊಬ್ಬ. ದೋಷಕ್ಕೆ ಸ್ವಾಮಿ ಪರಮಾತ್ಮ. ಸ್ವಾಮಿ ಆಗಿರೋದ್ರಿಂದ ಒಂದು ದೋಷನೂ ಅವನು ತೊಗೋದಿಲ್ಲ ನಮಗೆ. ಸ್ವಾಮಿತ್ವ ಇಲ್ಲ ಅಂದ್ರೆ ದೋಷ ನಮಗೆ ಬರುತ್ತೆ. ವಚ್ಚ ಅಂತ ಅಲ್ಲ ಅಂತ ಹೇಳೇ ಇಲ್ಲ, ಹೌದು ಅಂತಾನೆ ಹೇಳಿ. ಈಗ ಯಥೋಕ್ತಂ ತದಧೀನತ್ವಾದ ಅರ್ಥವತಿ ಇದೆ ಬ್ರಹ್ಮಸೂತ್ರ ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಅಧೀನ ಇದೆಯೋ, ಯಾರ ಅಧೀನವಾಗಿದೆಯೋ, ಆ ವಸ್ತುವನ್ನು ಏನಂತ ಕರೀತಾರೆ? ಅದೇ ಅಂತ ಕರೀತಾರೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರಿಗೆ ಅಧೀನರಾದ್ರಿಂದ ಉಳಿದವರಿಗೆ ದೇವರಿಗೆ ಕೆಲವು ಹೆಸರು ಉಪಯೋಗಿಸ್ತಾರೆ ಹೊರತು ಮುಖ್ಯವಾಗಿ ಯಾರ ಹೆಸರದು? ಎಲ್ಲ ದೇವರ ಹೆಸರಿನಲ್ಲಿ. ಅನ್ಯನಾಮಾನಿ ಅಪಿ ಅನ್ಯನಾಮತ್ವೇನ ಪ್ರಸಿದ್ಧಾನ್ಯಪಿ, ಬೇರೆಯವರ ಹೆಸರು ಅಂತ ಏನು ತಿಳ್ಕೊಂಡಿದ್ದಾರೆ ಇನ್ನೂ ಹೇಳ್ತಾರೆ. ಅದನ್ನು ಸೃಷ್ಟಿ ಮಾಡಿಬಿಟ್ರಿ. ಈಗ ಹೆಸರು ಇಡಬೇಕು, ಏನಂತ ಹೆಸರು ಇಡಬೇಕು ಎಲ್ಲರಿಗೆ? ಮೋಕ್ಷಧರ್ಮ ಮಹಾಭಾರತ ಹೇಳ್ತಾರೆ, ರುದ್ರದೇವರನ್ನು ಕರೆದು ಶಿವ ಅಂತ ಹೆಸರು ಇಡ್ತೀವಿ ಅಂತ ಹೇಳಿದರು. ಯಾರ ಹೆಸರಿದು? ದೇವರ ಹೆಸರು. ನಮ್ಮಲ್ಲೂ ಪದ್ಧತಿ ಇದೆ. ಈ ಮಗು ಏನು ಹೆಸರು ಇಟ್ಟಿದೆ ಅಂತ ಕೇಳ್ತಾರೆ, ಹೆಸರು ಹೇಳ್ತಾರೆ. ನಮ್ಮ ತಾತನ ಹೆಸರು, ಮುತ್ತಾತನ ಹೆಸರು ಅಂತ ಹೇಳ್ತಾರೆ. ಬ್ರಹ್ಮದೇವರು ಈ ಅಭ್ಯಾಸ ಮಾಡಿದ್ರೆ ಬ್ರಹ್ಮದೇವರೇನೆ, ಎಲ್ಲ ಅವ್ರ ಅಪ್ಪ ಹೆಸರು ಇಟ್ಕೋತಾ ಬಂದ್ರೆ ಎಲ್ರಿಗೂ ಕೂಡ. ಸೊ ಎಲ್ಲ ಹೆಸರು ದೇವರ ಹೆಸರುಗಳೇ. ಇಲ್ಲ, ಪ್ರಳಯ ಕಾಲದಲ್ಲಿ ಎಲ್ಲ ಹೆಸರು ವೇದಗಳಿದೆ. ಇನ್ನೊಬ್ಬರು ಹೆಸರಾಗಿದ್ದರೆ ವೇದಗಳಿಗೆ ಗುರುತು ಗುರಿಲೇ ಇಲ್ಲ, ಗೊತ್ತಾಯ್ತಾ? ದೇವರು ಹೇಳೋದ್ರಿಂದ ವೇದಗಳು ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲಿ ಗುರಿಲೇ ಇಲ್ಲದವ್ರು ಏನಾಗ್ತಿತ್ತು? ಅವರು ಒಂದು ಒಂದು ಸ್ಥಳನೇ ಇಲ್ಲ. ರೋಡ್ ಮಾಡಿ ಉಪಯೋಗ ಅದಕ್ಕೆ. ರೋಡ್ ಇದ್ಮೇಲೆ ಏನಾಗಿರಬೇಕು? ಬಸ್ ಗುರಿ ಮುಟ್ಟಬೇಕು. ಹೀಗಾಗಿ ಎಲ್ಲ ಶಬ್ದಗಳು ವಿಷ್ಣುವನ್ನು ಹೇಳ್ತಾ ಇವೆ. ಅದೆಲ್ಲ ಹೇಳ್ತಾರೆ ಮುಂದಕ್ಕೆ. ಅನ್ಯನಾಮಾನ್ಯಪಿ ಅನ್ಯನಾಮತ್ತೇನ ಪ್ರಸಿದ್ಧಾನ್ಯಪಿ ಹಿರಣ್ಯ ಗರ್ಭಾದಿ ನಾಮಾನ್ಯಸ್ಯ ವಿಷ್ಣೋರೇವ ವಾಚಕಾನಿ ಇತಿ ಶಬ್ದೋ ಹೇತೌ. ಅದಕ್ಕೆ ಪದವು ಇತ್ಯಾದಿ ಶ್ರುತಿಭ್ಯ, ಇತ್ಯಾದಿ ಶ್ರುತಿಗಳಿಂದ ಸ್ಪಷ್ಟ ಏನು ಗೊತ್ತಾಗ್ತಾ ಇದೆ? ವಿಷ್ಣುವೇ ಸರ್ವೋತ್ತಮ ಅಂತ ತಿಳಿತಾ ಇದೆ. ತಾಸಾಮಪಿ ಶ್ರುತಿ ನಾಂ, ಇದನ್ನ ಹೇಳ್ತಾರೆ ಆಚಾರ್ಯ ಕೋಟ್ ಮಾಡಿ ಇಲ್ಲಿ ಅಂತ ಹೇಳಲೇ ಇಲ್ಲ ಅಂತೇಳಿ ಭಾಷೆಯಲ್ಲಿ ಹೇಳ್ತಾರೆ. ಪಾಲ್ಲವೇ ಶ್ರುತಿ ಅಂತ ಹೇಳಿರೋದ್ರಿಂದ ಅವರು ಹೇಳಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಮುಂದೆ ದಾಸಾಮಪಿ ಶ್ರುತಿ ನಾಂ ವಿಷ್ಣು ಪರತ್ವ, ಅದು ವಿಷ್ಣು ಪರತ್ವಾದಿತ್ಯರ್ಥ. ಸೊ ಜ್ಞಾತ್ವಾ ಶಿವಂ, ಏನು ವಾಕ್ಯ ಬಂದಿತ್ತೀಗ? ಹಿರಣ್ಯ ಗರ್ಭ ಸಮವರ್ತತಾಗ್ರೆ, ಹಿರಣ್ಯ ಗರ್ಭನೇ ಮೊದಲೇ ಇದ್ದಿದ್ದು ಅನ್ನೋ ಪದಕ್ಕೆ ಬ್ರಹ್ಮ ಅಂತ ತಿಳ್ಕೊಂಡಿದ್ರಿ. ವಿಷ್ಣುವಿನ ಹೆಸರಾದ್ರಿಂದ ಏಕೋ ನಾರಾಯಣ ಸೇತು, ಅದೇ ಅರ್ಥ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಅದೇ ಅರ್ಥ. ಇನ್ನು ವಿಷ್ಣು ಮೋಕ್ಷ ಕೊಡ್ತಾನೆ ಅಂತ ಹೇಳಿದ್ರಿ. ಜ್ಞಾತ್ವಾ ಶಿವಂ ಶಾಂತಿ ಮತ್ಯಂತ ಮೇತಿ, ಶಿವನನ್ನು ತಿಳ್ಕೊಂಡು ಮೋಕ್ಷ ಆಗುತ್ತೆ ಅಂತ ವಾಕ್ಯ ಬಂತು ಅಂದರೆ ಶಿವ ಅಂದರೆ ವಿಷ್ಣು, ಆದ್ದರಿಂದ ವಿಷ್ಣು ಸರ್ವತ್ರ ಗೊತ್ತಲೇ ಬಂತು, ಬೇರೆಯವ್ರು ಬರಲೇ ಇಲ್ಲ. ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳಲಿಲ್ಲ, ಸರ್ವಃ ಶರ್ವಃ ಶಿವಃ, ವಿಷ್ಣುವಿನ ಹೆಸರೇ ಶಿವ ಅಂತಿರೋ. ಅದು ಶಿವ ಅಂತ ಬಂದ ಮಾತ್ರಕ್ಕೆ ನೀವೇನು ತಿಳ್ಕೋಬೇಕಾಗಿಲ್ಲ, ಈ ಶಿವ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಸರ್ವದೇವೇಶು ಕುತಏವ ಅನ್ಯಥಾ ಏವಂ ಅನ್ಯಥಾ ಆಖ್ಯಾನಂ ಪ್ರತೀತ ಏವಾರ್ಥ ಕಿಂನಸ್ಯ ಆದಿತ್ಯ ಸರ್ವೇ. ಹಾಗಾಗಿ ಅರ್ಥ ಮಾಡ್ತೀರಿ, ಹಿರಣ್ಯಗರ್ಭ ಬ್ರಹ್ಮ ಅಂತಲೇ ಅರ್ಥ ಮಾಡಿಬಿಡಿ, ಶಿವ ಅಂದರೆ ಶಿವ ಅಂತಲೇ ಅರ್ಥ ಮಾಡಿಬಿಡಿ, ಯಾಕೆ ಚೇಂಜ್ ಮಾಡ್ತೀರಿ ಅಂದರೆ ಹೇಳ್ತಾರೆ. ಸರ್ವವೇದೇಶು ಅಪಿ ಅಸ್ಯ ಅದೋಷ ವಚನಾತ್ ಅಭಾವ ಅವಚರಾಚ್ಯ ತದ್ವಚರಾಚ್ಯ ಅನ್ಯೇಷಾಂ ಸರ್ವೇಷಾಂ ವೇದೇಶು ಸರ್ವೇಷು. ನೋಡಿ ಎಷ್ಟು ಸುಲಭವಾದ ವಾಕ್ಯ, ಎಷ್ಟು ಇಂಪಾರ್ಟೆಂಟ್. ಸರ್ವವೇದೇಶು ಅಪಿ ಅಸ್ಯ ಅದೋಷ ವಚನಾತ್, ಸರ್ವ ವೇದಗಳಲ್ಲೂ ಕೂಡ ಇವರು ಯಾವ ದೋಷನೂ ಇಲ್ಲ ಅಂತ ಹೇಳಿದ್ದಾರೆ, ನೆನಪಿಡಬೇಕು. ಸರ್ವ ವೇದಗಳಲ್ಲೂ ಕೂಡ ವಿಷ್ಣುವಿಗೆ ಯಾವ ದೋಷನೂ ಇಲ್ಲ ಅಂತ ಹೇಳಿದ್ದಾರೆ. ಸರಿ, ಹಿರಣ್ಯ ಗರ್ಭಕ್ಕೆ ಇದಕ್ಕೇನು ಸಂಬಂಧ ಅಂದರೆ, ಹಿರಣ್ಯ ಗರ್ಭ ಬ್ರಹ್ಮದೇವರಿದ್ದರು ಅಂದರೆ ಉಳಿದವರಿರಲಿಲ್ಲ ಅಂತಾಯ್ತು. ಸೊ ವಿಷ್ಣು ಇರಲಿಲ್ಲ ಅಂತಾಗುತ್ತೆ, ಇಲ್ಲ ಇರೋದಿಲ್ಲ ಅಂಬೋದೇನದು ದೋಷ. ಸೊ ವಿಷ್ಣುವಿಗೆ ದೋಷ ಇಲ್ಲ ಅಂತ ಹೇಳಿದ್ದಾರೆ, ಆದ್ದರಿಂದ ವಿಷ್ಣುವಿಗೆ ಇರೋದಿಲ್ಲ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಸರ್ವವೇದೇಶೋಪಿ ಅಸ್ಯ ಅದೋಷ ವಚನ, ಜೊತೆಗೆ ಆದವು ಅಭಾವ ಅವಚರಾಚ್ಯ. ಆದವು ಸೃಷ್ಟಿಯ ಪ್ರಾರಂಭದಲ್ಲಿ ವಿಷ್ಣು ಇರಲಿಲ್ಲ ಅಂತ ಒಂದು ವಾಕ್ಯನೂ ಇಲ್ಲ, ಉಡೋರಿಲ್ಲ ಅಂತ ವಾಕ್ಯ ಇದೆ. ಆದ್ದರಿಂದಾಗಿನೇ ವಿಷ್ಣು ಸರ್ವೋತ್ತಮತ್ವದಲ್ಲೇ ಎಂಡ್ ಮಾಡಬೇಕು. ತದ್ವಚರಾಚ್ಯ ಅನ್ಯೇಷ, ಉಡಿದವರಿಗೇನಿದೆ ಅವ್ರಿಗೆ ದೋಷ ಇದೆ ಅಂತಿದೆ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಪಚ್ಚುರ ಅಸಾಮಂಜಸ್ಯ, ಉಳಿದ ದೇವತೆಗಳಿಗೆ ಏನಿದೆ ಅಸಾಮಂಜಸ್ಯ ಇದೆ, ದೋಷ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಜೊತೆಗೆ ಅಂದರೆ ಸರ್ವೇಷಾಂ ತದ್ವಚನಾಚ್ಯ, ಮತ್ತು ಅವರು ಪ್ರಳಯ ಕಾಲದಲ್ಲಿ ಏನಾಗಿಲ್ಲ ಇಲ್ಲ ಅಂತಿದೆ, ವಿಷ್ಣುವಿಗೆ ಇಲ್ಲ ಅಂತಿಲ್ಲ, ಪ್ರಳಯ ಇಲ್ಲ ಅಂತಿದೆ ಅವರಿಗೆ. ಎಲ್ಲಿದೆ ಸರಿಯಾಗಿ ನೋಡಬೇಕಿದ್ದ. ಕೆಲವು ವಾದ ಮಾಡೋರು ಇರ್ತಾರೆ, ಏಕೋ ವಿಷ್ಣು ಏಕೋ ನಾರಾಯಣ ಆಶಿತ್ ಅಂತ ಕೋಟ್ ಮಾಡಿದ್ರಿ, ಏಕೋ ರುದ್ರ ನಾವು ಕೋಟ್ ಮಾಡ್ತೀವಿ, ಹಿರಣ್ಯಗರ್ ನಾವು ಕೋಟ್ ಮಾಡ್ತೀವಿ ಅಂದರೆ ನೋಡು ವಾಕ್ಯ ಸರಿಯಾಗೋದು ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ, ನಾವು ಹಿರಣ್ಯಗರ್ಭ ಅಂದರೆ ವಿಷ್ಣುವೇ, ರುದ್ರ ಅಂದರೆ ವಿಷ್ಣುವೇ, ನಮಗೆ ಸಮಸ್ಯೆ ಇಲ್ಲ. ನೀವೇನು ಹೇಳಬೇಕೀಗ, ಏಕೋ ನಾರಾಯಣ ಆಸೀತ್ ಅಂತ ವಾಕ್ಯ ಇದೆ, ಆದರೆ ರುದ್ರ ಪರ ಮಾಡಾಗಿಲ್ಲ, ನೀವೀಗ ಬ್ರಹ್ಮ ಪರ ಮಾಡಾಗಿಲ್ಲ, ಯಾತಕ್ಕಿಲ್ಲ? ಮುಂದಿದೆ ಅಲ್ಲ, ಮುಂದಿದೆ ನ ಬ್ರಹ್ಮಾಡ ಶಂಕರ ಇದೆ, ಅರ್ಥ ಆಯ್ತಾ? ಅವರಿಲ್ಲ ಅಂತಿದೆ, ದೇವ್ರು ಪ್ರಜಿತಿ ಅರ್ಥ ಬಂತು ಅವರಿಗೆ. ಮುಂದೆ ಹಾಗಲ್ಲ, ಏಕೋ ರುದ್ರೋಣ ದ್ವಿತೀಯ ಆಯತಸ್ತೆ, ಮುಂದೆ ವಿಷ್ಣು ಇರಲಿಲ್ಲ ಅಂತಿಲ್ಲ, ವಿಷ್ಣುವೇ ರುದ್ರ ಅಂತ. ಅದೇ ರೀತಿನೇ ಏಕು ಇನ್ನೊಂದು ವಾಕ್ಯ ಬಂತು, ಹಿರಣ್ಯ ಗರ್ಭ ಸಮವರ್ತತಾಗ್ರೆ ನ ವಿಷ್ಣು ಅಂತಿಲ್ಲ, ಅರ್ಥ ಆಯ್ತಾ? ಸೊ ಹಿರಣ್ಯ ಗರ್ಭ ವಿಷ್ಣುವೆ, ಇಲ್ಲಿ ಹಾಗಲ್ಲ. ನ ಬ್ರಹ್ಮ ನಜಶಂಕರ್, ಹಿಂದೆ ನಿನ್ನೆ ಬೋಡಿದ್ರಲ್ಲ, ವಾಸುದೇವೋ ವಾ ಇದಮಗ್ರೆ ಆಸೀತ ಬ್ರಹ್ಮ ನಜಶಂಕರ, ಎಷ್ಟು ಬೇಕು ಇವೆಲ್ಲ ಸಮನಿರ್ಭೂತ್ವ ವಿಚಿಂತ ಏತ್ ಇವೆಲ್ಲ ಹೇಳಿದ್ರಿಂದ ಏನು ಹೇಳೋದಕ್ಕೆ ಹೋಗಿದ್ದೀರಿ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಎಷ್ಟು ಕ್ಲಿಯರ್ ಅರ್ಥ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ಉಳಿದವ್ರು ಬುದ್ಧಿವಂತಿಗೆ ಏನು ಮಾಡಿಬಿಡ್ತಾರೆ, ಅಷ್ಟೇ ಕೋಟ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಮುಂದಿನ ವಾಕ್ಯ ನೋಡಿ ಏನಿದೆ, ಆದ್ದರಿಂದ ರುದ್ರ ಒಬ್ಬರೇ ಇದ್ದಾರೆ ಅಂತ ಹೇಳಿದರೆ, ರುದ್ರೋ ಭೂಷರ ಬಭ್ರೂ, ರುದ್ರ ವಿಷ್ಣುವಿನ ಹೆಸರೇ ಮತ್ತೆ ಶಿವ ವಿಷ್ಣುವಿನ ಹೆಸರೇನೆ, ಯಾವ ಸಮಸ್ಯೆನೂ ಬರೋದಿಲ್ಲ. ಇವೆಲ್ಲ ಯುಕ್ತಿ ನೆನಪಿರಬೇಕು, ಇದನ್ನೆಲ್ಲ ಯಾತಕ್ಕೆ ಉಪಯೋಗ ಆಗ್ತದೆ, ಬ್ರಹ್ಮಸೂತ್ರ ಭಾಷೆಗೆ ಭಾರಿ ಉಪಯೋಗ ಇವೆಲ್ಲ ಕೂಡ. ಇದಿಲ್ಲೇ ಅದಿಲ್ಲೇ ಆಗಿಬಿಟ್ರೆ ಏನಾಗುತ್ತಾಗ, ಅದು ಗಟ್ಟಿಯಾಗಲ್ಲ ಇದು ಗಟ್ಟಿಯಾಗೋದಿಲ್ಲ. ತದ್ವಚರಾಚ್ಯ ಅನ್ಯೇಷಾಂ ಸರ್ವೇಷಾಂ ವೇದೇಶು ಸರ್ವೇಷು, ಎಲ್ಲ ವೇದಗಳಲ್ಲೂ ವಿಷ್ಣುವಿಗೆ ದೋಷ ಇಲ್ಲ ಅಂತ ಹೇಳಿದ್ದಾರೆ. ವಿಷ್ಣು ಸೃಷ್ಟಿಗೆ ಪ್ರಳಯಕಾದ ಇರಲಿಲ್ಲ ಅಂತ ಎಲ್ಲೆಲ್ಲೂ ಹೇಳಿಲ್ಲ, ಉಳಿದವರಿಗೆ ದೋಷ ಇವೆ ಅಂತ ಹೇಳಿದ್ದಾರೆ, ಮತ್ತು ಪ್ರಳಯಕಾದ ಇರಲಿಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಸರ್ವ ವೇದೇಶು, ಎಲ್ಲ ವೇದಗಳನ್ನು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಸರ್ವೇ ವೇದೇಶು ವಿಷ್ಣುವಿಗೆ, ಸರ್ವ ವೇದೇಶು ಇವರಿಗೆ, ಹೀಗಾಗಿ ಎಕ್ಸೆಪ್ಷನ್ನೇ ಸಿಗೋದಿಲ್ಲ. ಆದ್ದರಿಂದ ವಿಷ್ಣುವೇ ಸರ್ವೋತ್ತಮ. ಅಪಿ ಅಪಿ ರವಿವ್ಯಾಪ್ತೌ, ಅಪಿ ಅಂತ ಹೇಳಿದರೆ ಯಾವತ್ತು ಯಾವ ಕಾಲಕ್ಕೂ ಇಲ್ಲ ಅಂತ ಅರ್ಥ. ಅಸ್ಯ ವಿಷ್ಣು ಅದೋಷವಚನಾತ್ ದೋಷವಚನಾಭಾವಾತ್ ದೋಷ ಅಭಾವವಚನಾದಿತಿವ, ದೇವರಲ್ಲಿ ದೋಷ ಹೇಳ್ತಕ್ಕಂಥ ಮಾತಿಲ್ಲ ಅಲ್ಲ, ದೋಷ ಇಲ್ಲ ಅನ್ನೋ ಮಾತುಗಳೇ ಸ್ಪಷ್ಟವಾಗಿದೆ. ಆದೌ ಪ್ರಳಯೇ, ಆದಿ ಎಲ್ಲಿದೆ ಪ್ರಳಯ ಕಾಲದಲ್ಲಿ. ಅಭಾವ ಅವಚನಾತ್ ಭಾವವಚನಾಚ್ಯ ಇತ್ಯಪಿ ಗ್ರಾಹ್ಯಂ, ಉಳಿದವರಿಗೆ ದೋಷಾಭಾವ ವಚನ ಹೇಳಿಲ್ಲ, ದೋಷ ಇದೆ ಅಂತಲೇ ಹೇಳಿಬಿಟ್ಟಿದ್ದಾರೆ. ತದ್ವಚನಾತ್ ದೋಷವಚನಾತ್ ಪ್ರಳಯ ಅಭಾವ ವಚನಾಚ್ಯ, ಉಳಿದವರು ಪ್ರಳಯ ಕಾಲ ಇರಲಿಲ್ಲ ಅಂತ ಸ್ಪಷ್ಟ ಹೇಳಿದ್ದಾರೆ. ಸರ್ವವೇದೇಶ್ವಪಿ ಇತಿ ಪ್ರಕೃತತ್ವೇಪಿ ಪುನರ್ವೇದೇಶು ಸರ್ವೇಶು ಇತಿ ವಚನಂ ಶೈವಪುರಾಣಾದಿ ವಿದಾಸಾರ್ಥಂ, ಮೊದಲು ಶುರು ಮಾಡಿದ್ದು ಸರ್ವವೇದೇಶು ಅಂತೇಳಿ, ಮುಗಿಸೋದು ವೇದೇಶು ಸರ್ವೇಶು ಅಂತೇಳಿ. ರಿಪಿಟೇಷನ್ ಯಾತಕ್ಕಾಯಿತು ಅಂತ ಕೇಳಿದರೆ, ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಏನೋ ಹೇಳ್ತಿದ್ದೀರಿ, ಕೆಲವೆಲ್ಲ ಇವೆ ಶೈವಪುರಾಣಾದಿಗಳು ಅಂತ ಕೇಳಿದರೆ, ಎರಡು ಸರ್ತಿ ಹೇಳಿದಾಗ ಅಫರ್ ಮಾಡಿದಾಗ ಏನಾಗುತ್ತಾಗ, ಯಾವುದೂ ಇಲ್ಲ ಅಂತ ಹೇಳಬೇಕು. ಅದಕ್ಕೆ ಹೇಳಿ ಶೈವಪುರಾಣಾದಿ ವಿದಾಸಾರ್ಥಂ ತೇಷಾಂ ಪಾಶುಪತಾದಿ ಆಗಮ ಮೂಲಾನಾಂ ಪ್ರಾಮಾಣ್ಯ ಅಸಮ್ಮತೆಯೇ, ಅವುಗಳು ಏನು ಒಪ್ಪಿಲ್ಲ ನಾವೀಗ, ಪ್ರಾಮಾಣ್ಯ ಒಪ್ಪೇ ಇಲ್ಲ ಅವರು. ಅದು ಇನ್ವ್ಯಾಲಿಡ್ ಕೊಟೇಷನ್ ಕೊಡಬಾರ್ದು ಯಾವಾಗಲೂ, ಕೊಟೇಷನ್ ಕೊಡಬೇಕಾದ್ರೆ ಏನು ಕೊಡಬೇಕು, ವ್ಯಾಲಿಡ್ ಕೊಡಬೇಕು. ವೇದೇಶು ಇತ್ಯಾದಿ ಉತ್ತರ ಗ್ರಂಥೋ ವಾ ಅಥವಾ ಸರ್ವೇಷು ವೇದೇಶು ಸರ್ವೇಷು ತೇಷಾಂ ಸರ್ವನಾಮತ್ವ ಅನುಕ್ತೇಶ್ಚ, ಹಾಗೆ ಬೇಕಾದ್ರೆ ಓದ್ಕೋಬಹುದು, ಹಾಗೆ ರಿಪಿಟೇಷನ್ ಆಗಲೇ ಇಲ್ಲ, ಅಲ್ಲಿ ಮುಗಿದೋಯ್ತಾರೆ. ವೇದೇಶು ಸರ್ವೇಷು ತೇಷಾಂ ಸರ್ವನಾಮತ್ವ ಅನುಕ್ತೇಶ್ಚ, ಯಾವ ವೇದಗಳಲ್ಲೂ ಕೂಡ ವಿಷ್ಣುವಿಗೆ ಸರ್ವಶಬ್ದವಾಚ್ಯತ್ವ ಹೇಳಿದ ಹಾಗೆ ಉಳಿದ ದೇವತೆಗಳಿಗೆ ಸರ್ವಶಬ್ದವಾಚ್ಯತ್ವವನ್ನು ಹೇಳಿಲ್ಲ. ಅವ್ರಿಗೂ ಹೇಳಿ ಇವರಿಗೆ ಹೇಳಿ ಅಂತ ಕೇಳಿದರೆ ಅವಾಗ ಹೇಳೋದು, ಅವ್ರಿಗೂ ಹೇಳಿ ಇವರಿಗೆ ಹೇಳಿ ಅಂತ ಕೇಳಿದರೆ ವಿರೋಧ, ಇಬ್ಬರಿಗೆ ಹೇಳೋ ವಿರೋಧ, ವೇದ ಎಂದು ಏನು ಹೇಳಿದ್ರೆ ಅಂತ ವಿರುದ್ಧ ಮಾತಾಡೋದಿಲ್ಲ. ಯಾತಕ್ಕೆ ವಿರುದ್ಧ ಮಾತಾಡೋದು? ಯಾರು ದೋಷ ಇರೋದು, ದೋಷ ಎಲ್ಲಿರಬಹುದು? ಪೌರುಷೇಯ ವಾಕ್ಯಗಳಲ್ಲಿ. ವೇದಗಳೇನವು? ಅಪೌರುಷೇಯ. ಆದರೆ ಏನಿಲ್ಲ ಅಲ್ಲಿ, ದೋಷ ಇಲ್ಲ, ದೇರ್ಫೋರ್ ಕಾಂಟ್ರಡಿಕ್ಷನ್ ಇಲ್ಲವೇ ಇಲ್ಲ. ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ಪಷ್ಟವಾಗಿ ಒಂದು ವಾಕ್ಯ ಗೊತ್ತಾಯಿತು. ದೇಶಾಭಿತಿ ತೇಷಾಂ ಪಾಶು ಏತದುಕ್ತಂ ಭವತಿ, ಒಟ್ಟು ಇದಕ್ಕೆ ತಾತ್ಪರ್ಯವನ್ನು ಹೇಳ್ತಾರೆ ಟೀಕಾರ. ಏತದುಕ್ತಂ ಭವತಿ ಯೋ ಹಿ ಸರ್ವೇಶ್ವರ, ಯಾವನು ಸರ್ವೇಶ್ವರನಾಗಿರುವನೋ ತೇನ ಅಜ್ಞಾನಾದಿ ದೋಷರಹಿತೇನ, ಅವನೇನಾಗಿರಬೇಕು ಕಟ್ಟು ಸರ್ವೇಶ್ವರನಾದವನೋ, ಅಜ್ಞಾನಾದಿ ದೋಷಗಳನ್ನು ಹೊಂದಬಾರದು ಫಸ್ಟ್. ಸೆಕೆಂಡು, ಪ್ರಳಯೇಶು ಅವಿಲುಪ್ತ ಜ್ಞಾನಾದಿ ಮತ ಭವಿತವ್ಯಂ, ಪ್ರಳಯ ಕಾಲದಲ್ಲೂ ಇರಬೇಕು ಅವನು. ಎರಡು, ಆ ಗುಣ ಇಲ್ಲದೆ ಹೋದರೆ ಸರ್ವೇಶ್ವರ ಅಂತ ಕರೆಯೋದಿಲ್ಲ. ನಾನೇ ಭಾರಿ ದೊಡ್ಡವನು ಅಂತ ಹೇಳ್ಕೊತಾ ಕೂತಿದ್ದ, ಯಾರೋ ಬಂದರು ನಮಸ್ಕಾರ ಸಾರ್ ಅಂತ, ಎಂತೆಂದ್ರೆ ನಮಸ್ಕಾರ ಸಾರ್ ಅಂತ ನೋಡಿದವ್ರು ಅದೋ ಕತೆ ಮುಗಿತೀವಿ ಅಂತ ಅನ್ಕೊಂಡ್ರೆ. ಯಾತಕ್ಕೆ ಬಂದವ್ರು ಇವರಿಗೆ ಮಾಡಿದ್ದೆ ದೊಡ್ಡದಾಗದು, ಇವ್ರು ಮಾಡಿದ ತಕ್ಷಣ ಇಷ್ಟಲ್ಲಿ ಹೇಳಿದ್ದಲ್ಲ ಸುಳ್ಳು ಹೇಳಿದ ಅಂತ ಅರ್ಥ. ಎಲ್ಲೆಲ್ಲೂ ಕೂಡ ದೇವರಿಗೆ ಅಂತ ಮಾತು ಬಂದಿಲ್ಲ, ಉಳಿದವರಿಗೆ ಬಂದುಬಿಟ್ಟಿದೆ. ಭವಿತವ್ಯಂ ತ ಜಾನಾತಿ ತಶ್ಚತ ಇಷ್ಟ ಇತ್ತನಪತ್ತೇ, ದೇರ್ಫೋರ್ ಸ ವಿಷ್ಣು ಸರ್ವೇಶ್ವರನಾಗಿದ್ದಾನೆ, ಸರ್ವೇಶ್ವರನಾಗದೇ ಇದ್ದವನಿಗೆ ದೋಷಗಳು ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ವಿಷ್ಣುವಿಗೆ ಅದೆಲ್ಲ ಇರೋದ್ರಿಂದ ಅವನು ಸರ್ವೋತ್ತಮ. ಎಶ್ಚ ಇತರ ಜೀವವತ್ ಪ್ರಳಯೇ ವಿಲುಪ್ತ ಜ್ಞಾನಾದಿ ತಸ್ಯ ಆದಿಸೃಷ್ಟ್ಯಾದಿ ಕರ್ತೃತ್ವ ಅಸಂಭವಾತ್, ಯಾವನು ಇತರ ಜೀವವತ್ ಇತರ ಜೀವರಾದ ನಮ್ಮಂತೆ ವಿಲುಪ್ತ ಜ್ಞಾನಾದಿ ಪ್ರಳಯ ಕಾಲದೊಳಗೆ ಜ್ಞಾನ ಎಲ್ಲ ಕಳ್ಕೊಳ್ತಾನೋ ಅವನೇನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಸರ್ವೋತ್ತಮನಿಗೆ ಸಾಧ್ಯ ಇಲ್ಲ. ನಮ್ಮಲ್ಲಿ ದೋಷ ಇದೆ, ನಾವು ಸರ್ವೋತ್ತಮರಲ್ಲ. ಸೊ ಯಾರಲ್ಲಿ ನಮ್ಮಂಥ ದೋಷ ಇದೆಯೋ ಅವರು ಕೂಡ ಏನಲ್ಲ, ಸರ್ವೋತ್ತಮರಲ್ಲ ಅಂತ ತಿಳ್ಕೊಂಡ್ರೆ ಆಯ್ತು. ಅಜ್ಞಾನ ಶಕ್ತಿಯಾದಯೋ ದೋಷ ಪ್ರಳಯ, ಅಜ್ಞಾನ ಅಶಕ್ತಿಯಾದಯೋ ದೋಷ, ದೋಷಗಳು ಮುಖ್ಯವಾದ ದೋಷಗಳು ಯಾವುದು? ಅಜ್ಞಾನ ಒಂದು ದೋಷ, ಅಶಕ್ತಿ ಇನ್ನೊಂದು ದೋಷ. ಅಜ್ಞಾನ ಅಶಕ್ತಿ, ವಿದುರನಿಗೆ ಜ್ಞಾನ ಇತ್ತು ಆದರೆ ಶಕ್ತಿ ಇರಲಿಲ್ಲ, ಹೇಳ್ತಾರೆ ಇದನ್ನು ನಿಲ್ಲಿಸ್ಬೋದಾಗಿತ್ತು ಅದಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಭೀಮಸೇನ ದೇವರಿಗೆ ಜ್ಞಾನ ಶಕ್ತಿ ಎರಡೂ ಇತ್ತು, ಧರ್ಮರಾಜನಿಗಾಗಿ ಎರಡೂ ಹೋಗ್ಬಿಟ್ಟಿ, ಜ್ಞಾನನೂ ಹೋಗಿತ್ತು ಶಕ್ತಿನೂ ಇರಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನ ಇದ್ದ ಮಾತ್ರಕ್ಕೆ ಶಕ್ತಿ ಇರಬೇಕು ಅಂತಿಲ್ಲ, ಅದಕ್ಕೆ ಆಚಾರ್ಯ ಎರಡು ಬಲನೂ ಇರಬೇಕು. ಬಾಹೋರ್ ಬಲ ಜ್ಞಾನಬಲಾಚ್ಛ ಧರ್ಮ ರಕ್ಷ, ಎರಡು ಬಲ ಇರಬೇಕು. ಇದು ಪ್ರಳಯ ಕಾಲದಲ್ಲಿ ಎರಡೂ ಇಲ್ಲದೆ ಇದ್ದವರು ಸೃಷ್ಟಿಕರ್ತರ ಹಾಗಾಗ್ತಾರೆ. ಅಜ್ಞಾನ ಅಶಕ್ತಿಯಾದಯೋ ದೋಷಾಹ ಪ್ರಳಯೇ ಜ್ಞಾನಾದಿ ವಿಲೋಪಶ್ಚ ವಿಷ್ಣುರ್ ನಕುತ್ರಾಪಿ ಶೃಯಂತೆ. ವಿಷ್ಣುವಿಗೆ ಅಜ್ಞಾನ ಅಶಕ್ತಿಯರ ದೋಷಗಳು ಇವೆ ಅಂತಾಗಲಿ, ಪ್ರಳಯ ಕಾಲದಲ್ಲಿ ಜ್ಞಾನ ಹೋಗುತ್ತೆ ಅಂತಾಗಲಿ ಎಲ್ಲೆಲ್ಲೂ ಕೂಡ ಹೇಳಿಲ್ಲ. ಪ್ರತ್ಯುತ ತದಭಾವಯೇವ ಶೃಯತೆ, ವಿಷ್ಣುವಿಗಂಥ ದೋಷಗಳೇ ಇಲ್ಲ ಅಂತ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಅತಃ ತಸ್ಯೈವ ಸರ್ವೇಶ್ವರತ್ವಾದಿಕಂ ಸಂಭವತಿ, ಆದ್ದರಿಂದ ಸರ್ವೇಶ್ವರತ್ವಾದಿ ಗುಣಗಳು ಯಾರಿಗೆ? ಅವನೊಬ್ಬನಿಗೇನೆ, ಬೇರೆಯವರಿಗಲ್ಲ. ಬ್ರಹ್ಮಾದೀನಾಂತೂ ನಿರ್ದೋಷತ್ವಾದೇಹೆ ಅಶ್ರುತತ್ವಾ, ಬ್ರಹ್ಮಾದಿ ದೇವತೆಗಳಿಗೆ ಏನಿಲ್ಲ, ನಿರ್ದೋಷತ್ವಾದಿ ಗುಣಗಳಿಲ್ಲ. ಅವರಿಗೆ ಅಸ್ವಾತಂತ್ರ್ಯ ದೋಷನೇ ಮೊದಲು ಶುರುವಾಯಿತು. ಅಲ್ಲಿಂದ ವ್ಯಾಪ್ತಿ ಇಲ್ಲ, ಸರ್ವತ್ರ ವ್ಯಾಪ್ತಿ ಇಲ್ಲ ಉಳಿದವರಿಗೆ. ಲಕ್ಷ್ಮೀನಾರಾಯಣರು ಬಿಟ್ಟರೆ ಸರ್ವತ್ರ ವ್ಯಾಪ್ತಿನೇ ಇಲ್ಲ. ಎಷ್ಟು ದೋಷಗಳಿವೆ ಇದರೊಳಗೆ? ದೋಷವತ್ವಾದೇರೇವ ಶ್ರುತತ್ವಾಚ್ಯ ತನ್ನ ಸಂಭವತಿ, ಅದಾಗೋದಿಲ್ಲ. ಅತಸ್ತಾಸಾಂ ಶ್ರುತೀನಾಂ ವಿಷ್ಣುಪರತ್ವಮೇವ ನ್ಯಾಯಮಿತಿ. ಆದ್ದರಿಂದ ಶ್ರುತಿಗಳು ಏನಂತ ಅರ್ಥ ಮಾಡಬೇಕು? ವಿಷ್ಣುಪರತ್ವನೇ ಮಾಡಬೇಕು. ಇದು ಇದಿಷ್ಟು ಅದಿಷ್ಟು ತಾತ್ಪರ್ಯ. ಏತದುಕ್ತಂ ಭವತಿ ಅಲ್ಲಿವರೆಗೂ. ಇತೋಪಿ ಏವ ಮಿತ್ಯಾಹ ತೇಷಾಮಿತಿ, ಇನ್ನೊಂದು ವಾಕ್ಯ. ತೇಷಾಂ ಸರ್ವನಾಮತ್ವ ಅನುಕ್ತೇಶ್ಚ, ವಿಷ್ಣುವಿಗೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೈ ವಿಷ್ಣು ಪರಮಂ ಉದಾಹರಂತಿ ಅಂತ ಏನು ಹೇಳಿದರು ಅಂತ ವಾಕ್ಯ ಉಳಿದವರಿಗಿಲ್ಲ. ಉಳಿದವರೆಲ್ಲ ಸರ್ವನಾಮ ಹೊಂದಿದವರು ಅಂತ ಎಲ್ಲೆಲ್ಲೂ ಹೇಳಿಲ್ಲ. ಸರ್ವನಾಮತ್ವ ಅನುಕ್ತೇಶ್ಚ, ಯದಿ ಶಿವ ಸರ್ವೇಶ್ವರ ಸ್ಯಾತ್ ತದಾ ಹಿರಣ್ಯ ಗರ್ಭಸ್ಯ ಸರ್ವೇಶ್ವರತ್ವ ವದಂತೀನಾಂ ಧೃತೀನಾಂ ಕಾ ಗತಿ. ಅಲ್ಲೂ ಗಲಾಟೆ ಬೇರೆ. ಶೈವರು ಶಿವನ ಸರ್ವತ್ವ ಅಂತ ಹೇಳಿದರೆ ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ನಮ್ಮೆಲ್ಲ ಪ್ರಸಂಗನೇ ಇಲ್ಲ, ಆದರೂ ದೇವರು ನಿಮ್ಮಲ್ಲಿ ಸಮಸ್ಯೆನೇ ಬರುತ್ತೆ, ಬರದೇ ಇಲ್ಲ. ಹೆಚ್ಚು ಅಸ್ಪದ್ರೀತ್ಯಾದ ಶ್ರುತೀನಾಂ ಶಿವಪರತ್ವಂ, ನಾವು ಹೇಳಿದಂತೆ ಎಲ್ಲವನ್ನು ವಿಷ್ಣುಪರತ್ವ ಅನ್ವಯ ಮಾಡೋ ಹಾಗೆ ಶಿವಪರತ್ವ ಶಿವನಿಗೆ ಅನ್ವಯ ಮಾಡಬಾರದು. ವಿಷ್ಣು ಹಿರಣ್ಯ ಗರ್ಭಾದಿ ಸರ್ವನಾಮವತ್ತೇ ಪ್ರಮಾಣ ಮುಕ್ತಂ, ವಿಷ್ಣುವು ಸರ್ವಶಬ್ದವಾಚ್ಯ ಅಂತ ಹೇಳಿ ಆಧಾರ ಕೊಟ್ಟಿವಿ ನಾವು. ನೀವೇನು ಆಧಾರ ಕೊಡ್ತೀರ ಅದಕ್ಕೆ? ನಚೆ ಶಿವಾದೀನಾಂ ತಥಾತ್ವೇ ವೈದಿಕ ವಚನಮಸ್ತಿ. ಅವನೇನು ಮಾಡ್ತಾನೆ ಗೊತ್ತ? ಪಾಶುಪತ ಆಗಮದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಅವನು ಎಲ್ಲ ಹೇಳ್ತಾರೆ, ನಾವು ಹೇಳಿದಾಗ ಹೇಳ್ತಾರೆ ಅದನ್ನು, ಬಟ್ ಇನ್ವ್ಯಾಲಿಡ್ ಅದು. ಆದ್ದರಿಂದ ಅರ್ಥ ಇಲ್ಲ. ಅದಕ್ಕೇನಂತ ಉತ್ತರ ಕೊಟ್ಟರು? ವೈದಿಕ ವಚನಮಸ್ತಿ, ವೈದಿಕ ವಚನ ಹಾಗಿಲ್ಲ ಅಂದಮೇಲೆ ಅದು ಪ್ರಾಮಾಣಿಕ ಅಲ್ಲ. ಯಾವುದೋ ವಾಕ್ಯ ಕೊಟ್ಟರೆ ಅದಕ್ಕೆ ಬೆಲೆ ಇಲ್ಲ. ತದೇವಂ ನಿರ್ದೋಷತ್ವಾದೇಹೇ ಸರ್ವೇಶ್ವರತ್ವಾದಿ ವ್ಯಾಪಕಸ್ಯ ಶಿವಾದಿಷು ಅಭಾವಾತ್ ಶ್ರುತ್ಯಂತರ ವಿರೋಧ ಪರಿಹಾರ ಉಪಾಯ ಅಭಾವಾಚ್ಯ ನ ಶಿವಾದೀನಾಂ ಸರ್ವೇಶ್ವರತ್ವಾದಿಕಂ ಶ್ರುತ್ಯಾ ವಕ್ತುಂ ಶಕ್ಯತೆ. ತದೇವಂ, ಹೀಗೆ ನಿರ್ದೋಷತ್ವಾದೇಹೇ ಸರ್ವೇಶ್ವರತ್ವಾದಿ ವ್ಯಾಪಕಸ್ಯ ಶಿವಾದಿಷು ಅಭಾವಾತ್. ನಿರ್ದೋಷತ್ವಾದಿ ಗುಣಗಳು ಏನಿರಬೇಕು? ಸರ್ವೇಶ್ವರತ್ವ ಬರಬೇಕಾದ್ರೆ ಅವೆಲ್ಲ ಇರಲೇಬೇಕು. ಎತ್ತರ ಧೂಮ ತತ್ರ ವನ್ನಿ, ಧೂಮ ಇರಬೇಕಾದ್ರೆ ವನ್ನಿ ಇರಲೇಬೇಕು. ಅಂದಮೇಲೆ ಶಿವಾದಿಗಳಲ್ಲಿ ಅದಿಲ್ಲ. ಶ್ರುತ್ಯಂತರ ವಿರೋಧ ಪರಿಹಾರೋಪಾಯ ಅಭಾವಾಚ್ಯ, ಬೇರೆ ಕಡೆಗೆ ನಶಂಕರ ಅಂತ ಬಂತು, ಅದು ಪರಿಹಾರ ಮಾಡೋದಕ್ಕೆ ಉಪಾಯ ನಿಮ್ಮಲ್ಲಿ ಇಲ್ಲ ಈಗ. ಆದ್ದರಿಂದನೇ ನ ಶಿವಾದೀನಾಂ ಸರ್ವೇಶ್ವರತ್ವಾತಿಕಂ ಶ್ರುತ್ಯ ವಕ್ತುಂ ಶಕ್ಯತೆ. ಆದ್ದರಿಂದ ಶಿವಾದಿಗಳಿಗೆ, ಬ್ರಹ್ಮಾದಿಗಳಿಗೆ ಅಂತ ಹೇಳಿಲ್ಲ, ಶಿವಾದಿಗಳಿಗೆ ಅಂತ ಹೇಳಿದರು. ಯಾಕೆ? ಬ್ರಹ್ಮ ಸರ್ವೋತ್ತಮದ ವಾದ ಹೆಚ್ಚಿಲ್ಲ, ಶಿವ ಸರ್ವೋತ್ತ ಹೇಳೋರೆ ಜಾಸ್ತಿ ಇದ್ದಾರೆ. ಅದಕ್ಕೇನು ಮಾಡಿದರು? ಅವರು ಮೇನ್ ಇಟ್ಕೊಂಡ್ರು. ಬ್ರಹ್ಮ ಸರ್ವೋತ್ತಮ ಅಂತ ಹೇಳಿದ್ರೆ ಸಿಗ್ತಾರೆ, ಏನು ಸಿಗೋದಿಲ್ಲ. ಬ್ರಹ್ಮದೇವರು ಜೀವೋತ್ತಮರಷ್ಟೇ, ಸರ್ವೋತ್ತಮರು ಅಂತ ಹೇಳೋದು ಸಿಗೋದಿಲ್ಲ. ಆದರೆ ಶಿವನ ಬಗ್ಗೆ ವಾದ ಇದೆ, ಅದಕ್ಕಾಗಿ ಶಿವಾದೀನಾಮ ಅಂತ ಹೈಲೈಟ್ ಮಾಡಿದರು. ಇನ್ಫ್ಯಾಕ್ಟ್ ಬೇರೆಯವರು ಎಲ್ಲರೂ ಇದ್ದಾರೆ, ಶೈವರು ಸ್ಕಾಂದ್ರು ಬೇಕಾಷ್ಟೇ ಇದ್ದಾರೆ. ಡಾಮಿನೇಟ್ ಆಗೋದು ಯಾರದರೊಳಗೆ? ಶೈವರು ಜಾಸ್ತಿ. ಆದ್ದರಿಂದಾಗಿ ಅವನ ಹೆಸರು ಸ್ಪೆಸಿಫಿಕ್ ಆಗಿ ಹೇಳಿದರು. ಸರ್ವೇಶ್ವರತ್ವಾತಿಕಂ ಶ್ರುತ್ಯ ವಕ್ತು ಶಕ್ಯತೆ ಕಿಂತು ವಿಷ್ಣೋರೇವ ವ್ಯಾಪಕ. ಎಷ್ಟೋ ಸರ್ತೆ ಪಬ್ಲಿಕ್ ಉಪನ್ಯಾಸ ಮಾಡ್ತೇನೆ ತಿಳ್ಕೊಳ್ಳಿ, ಎಲ್ಲ ಶೈವರು ಇರ್ತಾರೆ. ಹಾಗೇನು ಹೇಳ್ಬೇಕಾ? ಬ್ರಹ್ಮಾದಿಗಳ ವಿಷ್ಣುಧೀನ ಸುಮ್ಮನೆ ಕೂತಿರ್ತಾರೆ. ಆ ದಿವಸ ಶಿವ ಬರ್ತಾನೆ ಯೋಚನೆ ಮಾಡಲ್ಲ ಅವರು. ಬ್ರಹ್ಮ ಶಿವಾದಿಗಳ ಅಂತ ಸಿದ್ಧಪಡ್ಬಿಡೋದು, ನಮ್ಮ ಹೆಸರು ಸೇರ್ಕೊಳ್ತಾ ಅದರಲ್ಲಿ. ಆ ದೃಷ್ಟಿಯಿಂದ ಗೆಲ್ಲಬೇಕಂತ ಉದ್ದೇಶ ಇದ್ರೆ ಏನು ಮಾಡಬೇಕಾಗ? ಹೆಸರು ಹೇಳೇ ಹೇಳಬೇಕು. ಅವಾಗ ಏನು ಮಾಡ್ತಾರೆ ಅವರು? ಅದು ಹೇಗೆ ಆಯಿತು ಕೇಳ್ತಾರೆ, ಉತ್ತರ ಕೊಡೋಕ್ಕೆ ಬರುತ್ತಾಗ. ನಾವೇನು ಮಾಡಬೇಕಾಗತ್ತೆ ಅಂತ ಗೊತ್ತಿರಿ? ಯಾರು ಅಸಮರ್ಥರಿದ್ದಾಗ ಅವಾಯ್ಡ್ ಮಾಡ್ಬೋದು, ಸಮರ್ಥರಿದ್ದಾಗ ಏನು ಮಾಡಬೇಕು ಅದನ್ನು? ಅದನ್ನೇ ತೊಗೊಂಡು ಹೇಳಬೇಕು. ಅದಕ್ಕಾಗಿ ಶಿವ ಹೆಸರು ಯಾತಕ್ಕೆ ಹೇಳಿದರು ಅಂದರೆ, ಅವ್ರ ಸಂಖ್ಯೆ ಜಾಸ್ತಿ ಇರೋದರಿಂದ ಮೆನ್ಷನ್ ಮಾಡೇ ಹೇಳಿದರು. ಕಿಂತು ವಿಷ್ಣೋರೇವ ವ್ಯಾಪಕ ಅವ್ಯಾವೃತ್ತೇ ವಿರೋಧಾಭಾವಾಚ್ಯ ಇತಿ ಸ್ಥಿತ. ಕಿಂತು ವಿಷ್ಣೋರೇವ ವ್ಯಾಪಕ ಅವೃತ್ತೇ ವಿರೋಧ ಅಭಾವಾಚ್ಯ ಇತಿ ಸ್ಥಿತ. ವಿಷ್ಣುವಿಗೆ ಮಾತ್ರ ಈ ಒಂದು ಏನು ದೋಷ ಹೊಂದಿರಬೇಕೆ ಬದಲಾದವುಗಳು ಇಲ್ಲೇ ಇಲ್ಲ. ಆದ್ದರಿಂದ ಸರ್ವೇಶ್ವರತ್ವ ಬಂತು. ಮತ್ತೆ ಶುರು ಮಾಡಿದ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ವಿಷ್ಣುವಿಗೆ ಒಂದು ದೋಷ ಇಲ್ಲ ಅಂತ ಹೇಳ್ತೀರಲ್ಲ, ಒಂದು ತೋರಿಸ್ತೀವಿ ನಾವು ಅಂತ ಹೇಳಿ ಒಂದು ದೋಷ ತೋರಿಸಿಬಿಡ್ತೀವಿ ವಿಷ್ಣುವಿಗೆ. ವೇದದಲ್ಲೇ ಬಂದಿದೆ ನೋಡಿ ಒಂದು ದೋಷ ಅಂತ ಹೇಳಿ. ನಾನು ಜನಿತೋತ ವಿಷ್ಣು ಇತಿ ಶ್ರುತೌ ವಿಷ್ಣುವ್ರ ಉತ್ಪತ್ತಿ ರುಚ್ಯತೆ. ಜನಿತೋತ ವಿಷ್ಣು ಅಂತ ಒಂದು ವಾಕ್ಯ ಪವಮಾನದಲ್ಲೇ ಬರುತ್ತೆ, ಅದು ಜನಿತೋತ ವಿಷ್ಣು ಅಂತ ಬರುತ್ತೆ. ಅಂದರೆ ಏನರ್ಥ ಅದಕ್ಕೆ? ಪವಮಾನ ನೀನು ವಿಷ್ಣುವಿನ ಅಪ್ಪ ಅಂತ ಅರ್ಥ. ವಿಷ್ಣು ಜನಿತ, ನೋಡಿದ್ರಾ, ವಿಷ್ಣುವಿಗೆ ಹುಟ್ಟೇ ಇಲ್ಲ ಅಂತ ಹೇಳಿದ್ರಿ. ವಿಷ್ಣು ಹುಟ್ಟುವ ಸಣ್ಣ ದೋಷ ಅನ್ನೋದು ಭಾರಿ ದೊಡ್ಡ ದೋಷ. ಥೇರ್ಫೋರ್ ಏನಲ್ಲ ಅದು, ವಿಷ್ಣು ದೋಷ ಇಲ್ಲ ಅಂತ ಹೇಳಿಬಿಡಿ ಅಂತ ಕೇಳಿ. ಹುಟ್ಟುವನ್ನ ದೋಷ ವಿಷ್ಣುವಿಗೂ ಇದೆಯಲ್ಲ, ಯಾಕೆ ವಿಷ್ಣುವಿನ ಅಪ್ಪ ಅಂತ ಇವ್ರು ಕರೆದ ಮೇಲೆ ವಿಷ್ಣು ಹುಟ್ಟಿದ ಅಂತ ಆಯ್ತಲ್ಲ, ಅದೇನೋ ಏನ್ ಮಾಡ್ತೀರಿ ಅಂತ ಕೇಳಿದ. ವಿಷ್ಣುವ್ರ ಉತ್ಪತ್ತಿ ರುಚ್ಯತೆ ತತ್ ಕಥಂ ತಸ್ಯ ನಿರ್ದೋಷತ್ವಾಧಿಕಂ ಪ್ರತಿಜ್ಞಾಯತೆ. ಅದ್ಮೇಲೆ ವಿಷ್ಣು ನಿರ್ದೋಷ ಅಂತ ಹೇಗೆ ಹೇಳ್ತಿರ್ತೀವಿ ಈಗ ಅಂತ ಪ್ರಶ್ನೆ ಮಾಡಿದ. ವಿಷ್ಣು ನಿರ್ದೋಷ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಅಥ ಎತ್ತತ್ರ ಸಮಾಧಾನಂ ತತ್ ಶಿವಾದಿಶಿ ವಕ್ತು ಶಕ್ಯತೆ. ಮತ್ತೆ ಉತ್ತರ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾನೆ. ಮತ್ತೆ ಏನೋ ಉತ್ತರ ಕೊಡ್ತೀರಿ ಅದಕ್ಕೀಗ, ಏನೋ ಉತ್ತರ ಕೊಡ್ತೀರಿ. ಅದು ಶಿವನ್ ಬೈತೀರಲ್ಲ, ಅದಕ್ಕೆ ಅದೇ ಉತ್ತರ ಅವು ಕೊಡ್ತೀವಿ. ಗೊತ್ತಾಯ್ತಾ? ಶಿವ ಹುಟ್ಟಿದ ಅಂತ ಇದೆ, ಆದ್ದರಿಂದ ಶಿವ ಸರ್ವೋತ್ತಮ ಅಲ್ಲ ಅಂದರೆ ವಿಷ್ಣು ಹುಟ್ಟಿದ ಅಂತ ಇರೋದ್ರಿಂದ ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ಹೇಳ್ತೇವೆ. ವಿಷ್ಣು ಹುಟ್ಟಿದ ಅಂದರೆ ಏನಪ್ಪ ಅಂತ ಹೇಳಿ ಹೋಗ್ತೀರಲ್ಲ ನೀವು, ನಾವು ಅದೇ ಉತ್ತರ ಶಿವನಿಗೂ ಕೊಡ್ತೇವೆ. ಆದ್ದರಿಂದ ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇಬ್ಬರಿಗೂ ಈಕ್ವಲ್ ಆಯ್ತು. ಈಗ ನೀವು ನಿಮ್ದು ಸರಿ ಅಂತ ಹೇಗಾಯಿತು ಅಂತ ಕೇಳ್ತಾನೆ, ಉತ್ತರ ಕೊಡಬೇಕೀಗ. ಅದಕ್ಕೆ ಅದಕ್ಕೆಲ್ಲ ಇಂಥ ಪ್ರಶ್ನೆ ಇನ್ವೈಟ್ ಮಾಡಿಕೊಂಡು ಉತ್ತರ ಕೊಡ್ತಾನೆ. ಅಥ ಎತ್ತತ್ರ ಸಮಾಧಾನಂ ತತ್ ಶಿವಾದಿಶ್ವ ವ್ಯಕ್ತು ಶಕ್ಯಮಿತ್ಯ ಆಶಂಕಾಂ ಶ್ರುತೈವ ಪರಿಹರತಿ ಉತ್ಪತ್ತಿ ರೀತಿ. ಆಲ್ ರೈಟ್, ಅದಕ್ಕೂ ಒಂದು ಶ್ರುತಿ ನಮ್ಗೆ ಹೇಳ್ಬಿಟ್ಟಿದೆ. ವಿಷ್ಣುವಿಗೆ ಹುಟ್ಟಿದೆ ಅಂತ ಏನು ಶ್ರುತಿ ಹೇಳ್ತಲ್ಲ, ಅದೇ ಶ್ರುತಿ ಹುಟ್ಟೋದ್ರಿ ಅಂತ ಅರ್ಥ ಹೇಳ್ತಾ ಇದೆ. ಅಂದಮೇಲೆ ಏನಾಗಲಿಲ್ಲ, ಈಗ ವಿಷ್ಣುವಿಗೆ ಹುಟ್ಟಿದ ಅರ್ಥ ಅದು ಹೇಳಿದೆ, ಶಿವನಿಗೆ ಆ ರೀತಿ ಹೇಳಿಲ್ಲ. ಶಿವ ಹುಟ್ಟುತ್ತಾನೆ ಏನರ್ಥ? ಹುಟ್ಟುತ್ತಾನೆ ಅಂತ ಅರ್ಥ. ಬ್ರಹ್ಮದೇವರು ಹುಟ್ಟುತ್ತಾರೆ, ಹುಟ್ಟುತ್ತಾರೆ ಅಂತ ಅರ್ಥ. ವಿಷ್ಣು ಹುಟ್ಟುತ್ತಾರೆ ಅಂತ ಹೇಳಿದರೆ ಉತ್ಪತ್ತಿರ್ವಾಸುದೇವಸ್ಯ ಪ್ರಾದುರ್ಭಾವೋನ ಚಾಪರಹ. ಎಲ್ಲಿ ವಿಷ್ಣುವಿಗೆ ಉತ್ಪತ್ತಿ ಅಂತ ಹೇಳ್ತಾರೋ ಅಲ್ಲಿ ಏನಂತ ಹೇಳ್ತಾರೆ ಅದಕ್ಕೆ? ಪ್ರಾದುರ್ಭಾವ ಅಂತ ಹೇಳ್ತಾರೆ. ನಾವು ಈ ರೀತಿ ಹುಟ್ಟಲ್ಲ, ದೇಹೋತ್ಪತ್ತಿ ತದನ್ನೇಷಾಂ. ಹುಡುದ್ರು ಹುಟ್ಟಿದ್ರು ಏನರ್ಥ? ದೇಹ ತಗೊಂಡು ಹುಟ್ಟಿದ್ರು ಅಂತಾನೆ ಅರ್ಥ. ವಿಷ್ಣುವಿಗೆ ಅರ್ಥ ಮಾಡಬಾರದು. ಬ್ರಹ್ಮಾದೀನಾಂ ತದೀರಣ. ಯಾತಕ್ಕೆ ಬ್ರಹ್ಮಾದಿಗಳಲ್ಲಿ ವಿಷ್ಣುವಿನ ಅಧೀನರು, ಅದಕ್ಕೋಸ್ಕರ ಅರ್ಥನೇ ಹೇಳಬೇಕು, ವಿಷ್ಣುವಿಗೆ ಅರ್ಥ ಹೇಳಬಾರದು. ಅದರಿಂದ ಸರಿಯಾಗಿ ಕುತ್ಕೊಂಡೋಗಿದೆ, ನೀವು ಯೋಚನೆ ಮಾಡೋ ಕಾರಣ ಇಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಯಾವ ಶ್ರುತಿಯಲ್ಲಿ ನೀವು ಶ್ರುತಿವಾಕ್ಯ ಕೋಟ್ ಮಾಡಿ ಜನಿತೋತ ವಿಷ್ಣು ಅಂತ ಹೇಳಿದರೆ ಶ್ರುತಿವಾಕ್ಯ ಕೋಟ್ ಮಾಡಿ ಅರ್ಥ ಹೇಳಿದ್ದೀರ, ನೀವೇನು ಮಾಡಬೇಕೀಗ? ಶಿವನಿ ನಾವೇನು ಅಂತ ವಾಕ್ಯ ಶಿವನಿ ತೋರಿಸ್ಬೇಕೀವಿ. ಈಗ ತೋರ್ಸಕ್ಕೆ ಬರೋದಿಲ್ಲ, ಅದರಿಂದಾಗೇನೆ ನಮ್ಮ ಉತ್ತರ ಉಳ್ಕೊಳ್ತದೆ, ನಿಮ್ಮ ಉತ್ತರ ಉಳಕಾಗಲಿಲ್ಲ, ಅದರಿಂದ ಸರಿಯಲ್ಲ. ದೇಹೋತ್ಪತ್ತಿ ತದನ್ನೇಷಾಂ ಬ್ರಹ್ಮಾದೀನಾಂ ತದೀರಣಾತ್. ಅಷ್ಟೇ, ನೆಕ್ಸ್ಟ್ ಅದಕ್ಕೆ ಅರ್ಥ ಹೇಳುತ್ತ, ಉತ್ಪತ್ತಿ ವಚನ ಅರ್ಥ ಇತ್ಯರ್ಥ. ಅಪರ್ ಈಗೇನು ಮಿತ್ರ ಬಂತು, ಪ್ರಶ್ನೆ ಬಂತು, ಈಗ ಅವಮಾನ, ನೀನು ವಿಷ್ಣುವಿನ ಅಪ್ಪ ಅಂತ ಹೇಳಿದ್ರು. ಏನು ವಿಷ್ಣುವಿನ ಅಪ್ಪ ಅಪಮಾನ ಹೇಗೆ ಅಂತ ಕೇಳಿದರೆ ಈ ರೀತಿ, ವಿಷ್ಣುವಿನ ಬಗ್ಗೆ ಜನಕ್ಕೆ ಯಾರಿಗೂ ಗೊತ್ತಿರಲಿಲ್ಲ, ವಾಯುದೇವರು ಅವತಾರ ಮಾಡಿ ವಿಷ್ಣುವಿನ ಬಗ್ಗೆ ಹೇಳಿಕೊಟ್ರು, ಅವ ಏನಾಯ್ತು ಈಗ ಅಪ್ಪ ಆದಾಗಾಯ್ತು ಅಷ್ಟೇ. ಈ ಮಾತು ಉಪನಿಷತ್ತಲ್ಲಿ ಬರುತ್ತೆ, ಹರಿವಂಶದಲ್ಲಿ ಬರುತ್ತೆ. ಪಿತೃದೇವತೆಗಳೆಲ್ಲ ಇದ್ದರು, ಅವರಿಗೆ ಅವರಿಗೆ ಏನಾಗಿತ್ತಾಗ ದೇವತೆಗಳು ಹುಟ್ಟಿಬಿಟ್ರು, ಒಂದು ಗುಂಪಿನ ದೇವತೆಗಳು. ಅವರು ದೇವರನ್ನು ಮರೆತು ಬಿಟ್ಟರು, ಭಾರಿ ಗಲಾಟೆ ಶುರುವಾಯಿತು. ಬ್ರಹ್ಮದೇವರು ಕರೆದರು, ನೀವು ಹೋಗಿಬಿಟ್ಟು ಪಿತೃಗಳನ್ನು ಕೇಳಿ, ನಿಮ್ಮ ಮಕ್ಕಳೇ ಪಿತೃಗಳು ದೇವತೆಗಳ ಮಕ್ಕಳೇ ಆ್ಯಕ್ಚುಲಿ, ನಿಮ್ಮ ಮಕ್ಕಳನ್ನ ಕೇಳಿ ಹೋಗಿ ಅಂತ ಹೇಳಿದರು. ಇವ್ರು ಹೋದ ತಕ್ಷಣ ಅವರೇನು ಮಾಡಿದರು, ಬನ್ನಿ ಮಕ್ಕಳೇ ಅಂದರು. ಆ್ಯಕ್ಚುಲಿ ಯಾರಿವರು? ಬಂದವರು ತಂದೆ ಅವರು, ಬನ್ನಿ ಮಕ್ಕಳೇ ಅಂತ ಕರೆದು ಸಿಟ್ಟು ಬಂತವ್ರಿ. ಮತ್ತೆ ಬ್ರಹ್ಮದೇವರು ಹತ್ರ ಹೋದರು, ನಾವು ಹೇಳ್ಕೊಂತ ಹೇಳಿದ್ರೆ ಬೈತಿದ್ದಾರೆ ಬಾಯಿ ಬಂದಾಗ ಅವರು ಮಗನೇ ಅಂತ ಕರೀತಾರೆ, ಏನು ಮಾಡ್ಬೇಕಂತ. ಅದಕ್ಕೆ ಹೇಳಿದ್ರು, ಇಲ್ಲ ಅದು ಯೋಚನೆ ಮಾಡಬೇಡಿ, ನೀವು ದೇಹ ಕೊಟ್ಟಿರಬಹುದು, ಜ್ಞಾನ ಕೊಡ್ತಾರೋ ಅದಕ್ಕಾರು ಅಪ್ಪ ಇದ್ದಾಗ ಲೆಕ್ಕ ಒಪ್ಕೊಡ್ರಿ ಅಂತ ಕಳಿಸಿದ್ರು ವಾಪಸ್. ಈ ಮಾತು ಅರ್ಥ ಬಂತೀಗ. ಸೊ ಜ್ಞಾನ ಕೊಡೋರು ಏನಂತಾಯ್ತೀಗ? ತಂದೆ. ವಿಷ್ಣುವಿನ ಬಗ್ಗೆ ಜನಕ್ಕೇನೂ ಗೊತ್ತಿರಲಿಲ್ಲ, ಆದ್ದರಿಂದ ವಿಷ್ಣುವಿನ ಬಗ್ಗೆ ಮತ್ತೆ ಹೇಳಿದ್ರಿಂದ ವಿಷ್ಣು ಮತ್ತೊಮ್ಮೆ ಹುಟ್ಟಿದಾಗಾಯ್ತು ಜನಗಳ ಪಾಲಿಗೆ. ಮೋಡ ಅಡ್ಡ ಬಂದಿತ್ತು, ಸೂರ್ಯ ಕಾಣಲಿಲ್ಲ, ಮೋಡ ಹೋಯಿತು, ಸೂರ್ಯ ಕಾಣಿಸ್ತು, ಮೋಡ ಓಡಿಸ್ತವನು ಏನಾದೀಗ ಸೂರ್ಯನ ಕಾಣಿಸ್ದಾಗಾಯ್ತು. ಆ ಕ್ರೆಡಿಟ್ ಬಂತು. ಆ ಅರ್ಥದಲ್ಲಿ ಬ್ರಹ್ಮ ವಾಯುದೇವರಿಗೆ ತಂದೆ ಅಂತಾರೆ, ವಿಷ್ಣುವಿಗೆ ಅವು ಹುಟ್ಟಿದವರು ಅಂತಾರೆ ಹೊರತು ನಿಜವಾದ ಹುಟ್ಟು ದೇವರಿಗೆ ಇಲ್ಲ. ಎಷ್ಟೋ ಸರ್ತಿ ವಸ್ತು ಕಳ್ಕೊಂಡ್ಬಿಟ್ಟಿರ್ತಾರೆ, ಹುಡುಕಿ ಕೊಡ್ತಾರೆ, ಅವ್ರು ದುಡ್ಡು ಕೊಡ್ತಾರೋ ಇಲ್ಲ, ಅವಾರ್ಡ್ ಕೊಡ್ತಾರೋ ಇಲ್ಲ, ಹುಡುಕಿ ಕೊಟ್ಟವನಿಗೆ. ಮಹಾರಾಯ ಎಷ್ಟು ಸಣ್ಣ ಪೀಸ್ ಆಫ್ ಪೇಪರ್ ಇದು ಹೋಗಿಬಿಟ್ಟಿದ್ರೆ ಇಲ್ಲಿ ಕೋಟಿ ರೂಪಾಯಿ ಹೋಗ್ತಿ ತಂದು ಕೊಟ್ಟಿದ್ದೆ, ತಗೊಂಡು 10 ಲಕ್ಷ ತಗೋ, ಯಾಕೆ ಕೋಟಿ ರೂಪಾಯಿ ಬಂತಲ್ಲ ನಮಗೀಗ. ಆದರೆ ಋಷಭನರು ಕೊಟ್ಟರೆ ತಗೊಳ್ಳೋದಿಲ್ಲ, ಅವ ಬೆಲೆ ಎತ್ತ ಕೊಡ್ತಾರೆ, ಕಳೆದಿದ್ದಕ್ಕೂ ಕೊಟ್ಟರು ಕೂಡ ಬೆಲೆ ಬಂತೋ ಇಲ್ಲ. ಈಗ ಆ ರೀತಿ ವಾಯುದೇವ ನಿಧಿ ಕಳೆದೋಗಿತ್ತು. ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ಅಕ್ವಯ. ನಾರಾಯಣ ನಿಧಿನೇ ಮಿಸ್ ಮಾಡ್ಕೊಂಡಿದ್ವಿ ನಾವು. ವಾಯುದೇವರು ತೋರಿಸ್ಕೊಟ್ಟಿದ್ದರಿಂದ ಅವರ ವಾಯು ವಿಷ್ಣುವಿಗೆ ಏನಾದಾಗಾಯ್ತು, ಅವರು ಅಪ್ಪ ಆದಾಗ ಈ ರೀತಿ ಆ ಕರೆಯೋದಕ್ಕೆ ಏನದು, ಇದು ಎಂಥ ಅರ್ಥ? ಇದು ಮುಖ್ಯ ಅರ್ಥ ಅಲ್ಲ, ದೇಹ ಕೊಡೋ ಅಪ್ಪ ಅಂಬ ಅರ್ಥ ಅಲ್ಲ, ಬಾಳಿಗೆ ತಂದವನು ಅಷ್ಟೇ ಅರ್ಥ. ಇಂಥ ಅರ್ಥದಲ್ಲಿ ಮಾಡಿದರೆ ಅಮುಖ್ಯ ಅರ್ಥ ಹೊರತು ಯೋಚನೆ ಮಾಡೋ ಕಾರಣ ಇಲ್ಲ. ದೇಹೋತ್ಪತ್ತಿ ತದನ್ನೇಷಾಂ ಬ್ರಹ್ಮಾದೀನಾಂ ತದೀರಣಾತ್. ದೇಹೋತ್ಪತ್ತಿ ಉತ್ಪತ್ತಿ ಶ್ರುತಿಯರರ್ಥ ಇದೆ ಶೇಷ. ವಿಷ್ಣೋರಪಿ ತಚ್ಛಬ್ದವಾಚ್ಯಾನಿ ರೂಪಾಣಿ ಸಂತಿ ಇತ್ಯತಃ ತದನ್ನೇಷಾಂ ಇತ್ಯುಕ್ತ. ವಿಷ್ಣುವಿಗೆ ಆಯಾ ಶಬ್ದವಾಚ್ಯವಾದ ರೂಪಗಳಿವೆ, ಆದ್ದರಿಂದ ಸರಿ, ಉಳಿದವರಿಗೆ ಅದೆಲ್ಲ ಇಲ್ಲ. ದ್ವಿವಾದ ಪದಾನಾಂ ಅಸ್ಮದಾದೀನಾಂ ವಿದಾಸಾಯ ಬ್ರಹ್ಮಾದೀನಾಮಿತಿ. ಬ್ರಹ್ಮಾದಿಗಳಿಗೆ ಉತ್ಪತ್ತಿ ಅಂದರೆ ದೇಹೋತ್ಪತ್ತಿ, ನಮಗೆ ಅಂತಂದು ಯಾಕೆ ಹೇಳಿಲ್ಲ ಅಂತ ಕೇಳಿದರೆ, ನಮಗೆ ದೇಹೋತ್ಪತ್ತಿ ಬಂದ ಮೇಲೆ ಗೊತ್ತಿರೋದೇ, ನಮ್ಮ ಅದೇನು ಹೇಳಬೇಕು ಅಂತ ಹೇಳ್ತಾರೆ. ಅವಿವಾದ ಪದಾರಾಮ್ ಅಸ್ಪದಾದೀನಾಂ ವಿದಾಸಾಯ ಬ್ರಹ್ಮಾದೀನಾಮಿತಿ. ಅವಿವಾದ ಪದ, ನಾವು ಹುಟ್ಟಿದ್ದೇವ್ರದ್ದು ಯಾರಿಗೂ ಡೌಟ್ ಇದೆಯಾ? ನಮ್ಮ ದೇಹದಲ್ಲಿ ಡೌಟ್ ಇದೆ ಯಾರಿಗಾದರೂ ಕೂಡ? ನಮಗೆ ಡೌಟೇ ಇಲ್ಲ, ಅದು ಬ್ರಹ್ಮಾದಿಗಳ ಬಗ್ಗೆ ಡೌಟ್ ಇದೆ. ಅಸ್ಮಾತ್ ಸರ್ವೋತ್ತಮರಾಗಿರಬಹುದು ಅಂತೇಳಿ. ಅದಕ್ಕೆ ವೇದ ಏನಂತ ಹೇಳ್ತಾ ಇದೆ, ಬ್ರಹ್ಮಾದಿಗಳಿಗೆ ಹುಟ್ಟಿದ್ದೇ ಇದೆ ಅಂತೇಳಿ. ವಿಷ್ಣುವರು ಇಂದ್ರದೇವರಿಗೆ ಹುಟ್ಟಿದೆ, ವಾಲಿ ರೂಪದಿಂದ ಬಂದರು, ಆ ರೂಪ ಸತ್ತೋಯ್ತು. ಅರ್ಜುನ ರೂಪದ ವಾಲಿ ರೂಪ ಇಲ್ಲ ಅವರಿಗೆ, ಗೊತ್ತಾಯ್ತು. ಅರ್ಜುನ ರೂಪ ಇದ್ದಾಗ ವಾಲಿ ರೂಪ ಇಲ್ಲ, ವಾಲಿ ರೂಪ ಅರ್ಜುನ ರೂಪ ಇಲ್ಲ. ಅನಂತ ರೂಪಗಳು ದೇವರಿಗೆ ಏನಾಗಿದೆ, ಸೈಮಲ್ಟೇನಿಯಸ್ ಆಗಿ ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ. ಇದೆಲ್ಲ ಉಳಿದ ದೇವತೆಗಳಿಗಿಲ್ಲ, ಲಕ್ಷ್ಮೀನಾರಾಯಣ ಬಿಟ್ಟರೆ ಯಾರಿಗೂ ಇಲ್ಲ. ತದೀರಣಾತ್ತಸ್ಯ ವಾಸುದೇವಸ್ಯ ಪ್ರೇರಣಾತ್ ಕುತ ಏವಂ ಶೃತ್ಯರ್ಥ ದೈವಿಧ್ಯ ಕಲ್ಪನ ವಿತ್ಯತಃ ದೇಹ ಇತಿ. ದೇಹೋತ್ಪಸ್ತಿ ಹೇಳ್ತೀವಿ, ಇದು ಯಾತಕ ಮಾಡ್ತೇನೆ ಅಂದರೆ ಇನ್ನೊಂದು ಕಾರಣ ಕೊಡ್ತಾರೆ. ದೇಹೋ ಅನಾದಿ ಹರೇರ್ ನಿತ್ಯೋ ಬ್ರಹ್ಮಾದೀನಾಂ ಅನಿತ್ಯಕಾಹ ಮುಖ್ಯೋತ್ಪತ್ತಿ ತದನ್ನೇಷಾಂ ಪ್ರಾದುರ್ಭಾವೋ ಹರೇರ್ಜನಿರಿತಿ ಪರಮಶ್ರುತೇಶ್ಚ. ನೋಡಿ, ದೇಹ ಅನಾದಿ, ಹರೇಹೇ ನಿತ್ಯ, ದೇವರ ದೇಹ ಏನದು ಅನಾದಿ ಮತ್ತು ನಿತ್ಯ. ಬ್ರಹ್ಮಾದೀನಾಂ ಅನಿತ್ಯಕಃ, ಬ್ರಹ್ಮಾದಿಗಳ ದೇಹ ಏನದು ಅನಿತ್ಯ ದೇಹಗಳು. ಮುಖ್ಯೋತ್ಪತ್ತಿ ತದನ್ನೇಷಾಂ, ಉಳಿದವರಿಗೆ ಹುಟ್ಟು ಅಂದರೆ ಆಕ್ಚುಯಲ್ ಹುಟ್ಟು ಅಂತಲೇ ಅರ್ಥ. ವಿಷ್ಣುವಿಗೆ ಮಾತ್ರ ಪ್ರಾದುರ್ಭಾವೋ ಹರೇರ್ಜನಿ, ವಿಷ್ಣುವಿಗೆ ಹುಟ್ಟು ಅಂದರೆ ಏನರ್ಥ, ಪ್ರಾದುರ್ಭಾವ ಅಂತ ಅರ್ಥ. ಉಳಿದ ನಾವೆಲ್ಲ ಪ್ರಾದುರ್ಭೂತರಾಗಿದ್ದೇವೆ ಅಂತ ಯಾರು ಹೇಳೋಕೆ ಹೋಗಬಾರ್ದು, ಗೊತ್ತಾಯ್ತಿಲ್ಲ. ಹುಡುಗಿಯರು ಅದಕ್ಕೆ ಬೈದವ್ರು ಏನಂತ ಬೈತಾವೋ, ಬೇಳೆ ಇಳಿದು ಬಂದು ಅನುಮಾ ಅಂತ ಕರೀತಾರೆ. ಇಳಿದು ಬಂದು, ಇಳಿದು ಬರೋದಕ್ಕೆ ಪ್ರಾದುರ್ಭಾವ ಅಂತ ಕರೀತಾರೆ. ಇಳಿದು ಬಂದ ಮತ್ತೆ ಹೋಗಿಬಿಟ್ಟೆ ಅಷ್ಟೇ, ನಾವೆಲ್ಲ ಆ ರೀತಿ ಬಂದವರಲ್ಲ. ಅದಕ್ಕೋಸ್ಕರ ಆ ಮಾತಿನಲ್ಲೇ ಉತ್ತರ ಇದೆ, ಮೇಲಿನ ಇಳಿದು ಬಂದವರೊಂದು ಇನ್ನೇನು ದೇವರ ಅಂತ ಅರ್ಥ. ಅದಕ್ಕೆ ನಮ್ಮಂತೆ ಹುಟ್ಟಿ ಬಂದವನಿಗೆ ಯಾಕೆ ಮಾತಾಡ್ತೀವಿ ಅಂತ ತಾತ್ಪರ್ಯ. ಅದಕ್ಕಾಗಿ ಹರೇಜನಿಧಿ ಪರಮಶ್ರುತೇಶ್ಚ. ಇಲ್ಲಿಗೆ ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮಡ್ ಸೃಷ್ಟತ್ವ ನಿರ್ಣಯೇ ದ್ವಿತೀಯ ಪರಿಚ್ಛೇದ, ಎರಡನೇ ಪರಿಚ್ಛೇದ ಮುಗಿತು. ಇದು ಬ್ರಹ್ಮಸೂತ್ರಗಳಿಗೆ ಅರ್ಥ ಆಗ್ತಕ್ಕಂಥ ಬಹಳ ಮುಖ್ಯವಾದ ಮಾತು. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಬ್ರಹ್ಮಾದೀನ ದೇಹ ಅನಿತ್ಯಕಾಹ. ಏನಾಗಿದೆ ಅನಿತ್ಯಕಾಹ ಅಂದ್ರೇನು? ಸಾದಯಶ್ಚ. ಅನಾದಿ ಅಂದರೆ ಆದಿ ಇಲ್ಲದ್ದು ಅನಾದಿ, ಸಾದಿ ಅಂದರೆ ಆದಿ ಇರೋದು ಸಾದಿ, ಆದಿ ಇದ್ರೆ ಸಾದಿ, ಆದಿ ಇಲ್ಲದವರು ಅನಾದಿ. ನೆನಪಿರ್ಬೇಕು, ಅನಾದಿ ಸಾದಿ. ಸಾದಯಶ್ಚ ಏತದ್ ಉಭಯಂ ಪ್ರಮಾಣ ನಿಶ್ಚಿತಂ ಯತ ಇತಿ ಭಾವ. ಎರಡಕ್ಕೂ ಪ್ರಮಾಣ ಇದೆ. ವಿಷ್ಣುವಿಗೆ ಪ್ರಾದುರ್ಭಾವ ಕುಟ್ಟೆ ಹೊರತು ನಿಜವಾದ ಹುಟ್ಟಲ್ಲ. ಭಗವದ್ಗೀತೆಯಲ್ಲೇ ಬರುತ್ತೆ, ಅರ್ಜುನ ನನ್ನ ಹುಟ್ಟು ನಿಮ್ಮಂತೆ ಅಲ್ಲ. ಮತ್ತು ಜನ್ಮ ಕರ್ಮಚ ಮೇ ದಿವ್ಯಂ, ಇದಕ್ಕೆಲ್ಲ ಅರ್ಥ ಜನ್ಮ ಕರ್ಮಚ ಮೇ ದಿವ್ಯಂ. ನಿಮ್ಮದೆಲ್ಲ ದಿವ್ಯ ಅಲ್ಲ, ನನ್ನ ದಿವ್ಯ ಅಂತ ಹೇಳ್ತಾರೆ. ನನ್ನ ಅವತಾರದ ಬಗ್ಗೆ ತಿಳ್ಕೊಂಡ್ರೆ ಮೋಕ್ಷ ಆಗ್ತದೆ, ನಮ್ಮ ಬಗ್ಗೆ ತಿಳ್ಕೊಂಡ್ರೆ ಮೋಕ್ಷ ಎಲ್ಲಿ ಆಗ್ತದೆ? ಈ ಮತ್ತೆ ಟೈಮ್ ವೇಸ್ಟ್ ಆಗ್ತದೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ ಹೊರತು ಟೈಮ್ ವೇಸ್ಟ್. ಟೈಮಿ ಬಿಡುಗಡೆ ನಮಗೇನೂ ಅಲ್ಲ. ವಿಷ್ಣುವಿನ ಎಷ್ಟು ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ಯ ತತ್ವತ, ಎಷ್ಟು ಕಡೆ ಬಂದಿದೆ ಈ ಮಾತು? ಎಲ್ಲಿ ನೋಡಿದ್ರು ಕೂಡ ಅಷ್ಟೇನೆ, ಬಹುನಿ ಮೇ ವ್ಯತೀತಾನೆ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಮೇತ್ಥವರಂತಪ. ನೀನೇನು ಗೊತ್ತಿಲ್ಲ, ಎಲ್ಲ ನನಗೆ ಗೊತ್ತಿದೆ. ಎಲ್ಲ ವ್ಯತ್ಯಾಸ ತೋರಿಸ್ತಾನೆ ಕೃಷ್ಣ. ಇದೇ ರೀತಿ ವ್ಯತ್ಯಾಸ ತಿಳ್ಕೊಂಡ್ಬಿಟ್ರೆ ವಿಷ್ಣು ಅರ್ಥ ಆಗ್ತದೆ. ಇವೆಲ್ಲ ಪ್ರಮೇಯಗಳು ಹೇಗೆ ಅಂತ ಕೇಳಿದರೆ ಬೇಸಿಕ್ ರೂಲ್ಸ್ ಇವು, ಎಲ್ಲೂ ಮತ್ತೆ ಚೇಂಜ್ ಆಗೋದೇ ಇಲ್ಲ. ಗಟ್ಟಿ ತಿಳ್ಕೊಂಡ ಮೇಲೆ ಚೇಂಜ್ ಆಗಬಾರ್ದು. ಆ ರೀತಿ ಓದಬೇಕು, ಓದಬೇಕಾದ್ರೆ ಇನ್ನೊಂದು ಡೌಟ್ ಬರಬಾರ್ದು. ಮುಖ್ಯೋತ್ಪತ್ತಿ ಮುಖ್ಯೋತ್ಪತ್ತಿ ದೇಹೋತ್ಪತ್ತಿ ರೇವ ಉತ್ಪತ್ತಿ ವಾಕ್ಯಾರ್ಥ ಇತಿ ದೇಶ ಯದ್ಯಪಿ ಎಂ ಅಪಿ ಅಮುಖ್ಯ ತಥಾಪಿ ಪ್ರಾದುರ್ಭಾವಾಪೇಕ್ಷೆಯ ಮುಖ್ಯತ್ವಾನ್ ಮುಖ್ಯ ಇತ್ಯುಕ್ತ. ವಿಷ್ಣುವಿಗೆ ಪ್ರಾದುರ್ಭಾವ ಅನ್ನೋದು ಕೂಡ ಸೆಕೆಂಡರಿನೇ, ನಮಗೆ ಕಾಣೋದಷ್ಟೇ, ಯಾವಾಗಲೂ ಇದ್ದೇ ಇರ್ತಾನೆ. ಜನಿಹಿ ಜನಿ ಶೃತ್ಯರ್ಥ, ಜನಿ ಎಂಬುದಕ್ಕೆ ತಮಾಷೆ ಅಂದರೆ ಜನಿ ಎಂಬ ಧಾತುವಿಗೆ ಅರ್ಥ ಇರೋದೇ ಹೇಗೆ, ಜನಿ ಪ್ರಾದುರ್ಭಾವೆ ಅಂತಲೇ ಇರೋದು. ಉಳಿದವರಿಗೆ ಜನಿ ಅಂತಂದು ಹೇಳಕ್ಕೆ ಬರೋದಿಲ್ಲ, ಹುಟ್ಟು ಅಂತಲೇ ಹೇಳಬೇಕು. ಇವರಿಗೆ ಮಾತ್ರ ಪ್ರಾದುರ್ಭಾವ ಅಂತಲೇ ಅರ್ಥ. ದೇಹಾತ್ಮ ವಿವೇಕ ಬರ ಆಶ್ರಿತ್ಯ ದೇಹೋತ್ಪತ್ತಿ ರೇವ ಉತ್ಪತ್ತಿ ಶಬ್ದಾರ್ಥೋ ಮುಖ್ಯ ಆಶ್ರಿತ. ಉಳಿದವರಿಗೆ ದೇಹೋತ್ಪತ್ತಿ ಮುಖ್ಯಾರ್ಥವನ್ನೇ ಹೇಳಬೇಕು. ಆ ವಿಷ್ಣುವಿಗೆ ಮಾತ್ರ ಪ್ರಾದುರ್ಭಾವಸ್ತು ಕದಾಚಿತ್ ಉಪಲಭ್ಯತ್ವ ಗುಣಯೋಗೇನ ಅಮುಖ್ಯ ಇತಿ. ಇದು ದೇಹ ಬಂತು ದೇಹ ಹೋಯಿತು ಮುಖ್ಯೋತ್ಪತ್ತಿ. ವಿಷ್ಣುವಿಗೆ ಹಾಗಲ್ಲ, ಈಗ ಕಾಣಿಸ್ತಾರೆ ಬಿಡ್ತಾರೆ, ಕಾಣಿಸ್ತಾನೆ ಹೋಗ್ತಾರೆ ಮತ್ತೆ ಕಾಣಿಸ್ತಾರೆ. ಸೂರ್ಯ ಬಂದ ಮೋಡ ಬಂತು ಅಡ್ಡ ಹೋಯಿತು, ಮತ್ತೆ ಮೋಡ ಕಂಡ, ಸೂರ್ಯ ಕಂಡ, ಮತ್ತೆ ಕಂಡ. ಇಲ್ಲೇನಾಯ್ತು, ಈಗ ಕಾಣೋದು ನಡೀತಾ ಇದೆ, ಕಾಣೋದು ಹೋಗೋದು ಬರ್ತಾ ಇದೆ. ಅವಾಗ ಏನಾಯ್ತು, ಓ ಇರೋದು ಮುಚ್ಚೋಗಿತ್ತು ಕಾಣಿಸ್ತು ಅಂತ. ಇರೋದು ಮುಚ್ಚೋಗಿ ಮತ್ತೆ ಹಣ್ಣಾಗಲಿ ಮತ್ತೊಮ್ಮೆ ಸೂರ್ಯ ಹುಟ್ಟೋದಿಲ್ಲ, ಹುಟ್ಟಿರೋ ಸೂರ್ಯ ಮುಚ್ಚೋಗಿದ್ದ ಕಾಣಿಸ್ತು. ಸೂರ್ಯ ಹುಟ್ಟಬೇಕಾದ್ರೆ ಕೂಡ ಹುಟ್ಟಿಲ್ಲ, ಮತ್ತೆ ನಮಗೆ ಕಾಣಿಸ್ತಿದ್ದಲ್ಲ ಕಾಣಿಸ್ತೇ ಅಷ್ಟೇನೆ. ಆದ್ರೂ ಏನಂತ ಕರಿತೇವೆ ನಾವೀಗ, ಹುಟ್ಟಿದ ಅಂತ ಕರಿತೀವಿ ಅಷ್ಟೇ. ಸೂರ್ಯನಿಗೆ ಹುಟ್ಟಿದ ಅಂತ ಕರೆಯೋದು ಯಾವ ಅರ್ಥದಲ್ಲಿ ಅಂತ ನಮಗೆ ಹ್ಯಾಕ್ ಗೊತ್ತೋ, ಅದೇ ಅರ್ಥದಲ್ಲಿ ದೇವರಿಗೆ ಹುಟ್ಟು ಅಂದರೆ ಆ ರೀತಿ ಹೇಳಬೇಕು. ಇಷ್ಟು ಹೇಳಿ ಪ್ರಾದುರ್ಭಾವಸ್ಯ ಕದಾಚಿತ್ ಉಪಲಭ್ಯಮಾನ ಗುಣಯೋಗೇನ ಅಮುಖ್ಯ ಇತಿ. ಯದ್ಯಪಿ ಅಯಂ ಉತ್ತರ ಪರಿಚ್ಛೇದ ಪ್ರತಿಪಾದ್ಯೋ ಅರ್ಥ ತಥಾಪಿ ಪ್ರಸಂಗಾಗತತ್ವ ತತ್ರಾಪಿ ಅಭೀತ ಇತಿ. ವಿಷ್ಣುವಿಗೆ ದೋಷ ಇಲ್ಲ ಅಂತ ಹೇಳೋದು ಕೊಟ್ಟರು. ಇಷ್ಟೆಲ್ಲ ಏನು ಹೇಳಿದ್ರಿ ಈಗ, ವಿಷ್ಣುವಿಗೆ ದೋಷ ಇಲ್ಲ ಅಂತ ಅರ್ಥ. ಇದನ್ನೆಲ್ಲಿ ಹೇಳಬೇಕಾಗಿತ್ತು? ಇದನ್ನ ಮುಂದಿನ ಪರಿಚ್ಛೇದ ಹೇಳಬೇಕಾಗಿತ್ತು. ಯಾತಕ್ಕೆ ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ತತ್ವ. ಅಲ್ಲಿ ಹೇಳಬೇಕಾಗಿತ್ತು ಅದನ್ನು. ಇಲ್ಲಿ ಯಾಕೆ ಹೇಳಿದರು ಅಂದರೆ ಪ್ರಸಂಗ ಬಂತು ಅಂತ ಹೇಳಿದರು ಅಂತ ಹೇಳಿ. ಪ್ರಸಂಗ ಬಂತು ಅಂತ ಪ್ರಾಸಂಗಿಕ ಅಂತ ಕರೀತಾರೆ, ಪ್ರಾಸಂಗಿಕ ಇದು. ಆದರೆ ಮುಂದೆ ಅದು ಡೀಟೇಲಾಗಿ ಹೇಳ್ತಾರೆ. ಪ್ರಸಂಗವಶಾತ್ ಹೇಳೋದು ಕೆಲವು ವಿಚಾರ, ಅದೇ ಪ್ರಸಂಗ ಬಂದು ಹೇಳೋದು ಬೇರೆ ವಿಚಾರ. ಟೀಕಾರ ಬಗ್ಗೆ ಮಾತಾಡ್ತಾ ಮಾಡ್ತಾ ರಾಯರ ಬಗ್ಗೆ ಹೇಳಿದ್ರು, ಅದೇನದು ಪ್ರಾಸಂಗಿಕ. ರಾಯರ ಬಗ್ಗೆ ಪ್ರವಚನ ಮಾಡಿದಾಗ ಅದು ಮುಖ್ಯವಾಗಿ ಅದೇ ಆ ದಾರಿ ಹೇಳೋದೇನದು ಗುಣ ದೋಷ ಅಲ್ಲ ಅಂತ ತಿಳಿಸಿದೆ. ಅಲ್ಲಿಗೆ ಟೀಕಾನೂ ಮುಗಿತು ಎರಡನೇ ಪರಿಚಯಕ್ಕೆ. ಇದು ಶ್ರೀ ಆನಂದ ಇರ್ಥ ಭಗವತ್ಪಾದ ಆಚಾರ್ಯ ವಿರಚಿತಸ್ಯ ಶ್ರೀ ವಿಷ್ಣು ತತ್ವ ವಿನಿರ್ಣಯಸ್ಯ ಟೀಕಾಯಾಂ ಶ್ರೀಮದ್ ಜಯತೀರ್ಥಮುನಿ ವಿರಚಿತಾಯಾಂ ದ್ವಿತೀಯ ಪರಿಚ್ಛೇದ ಸಮಾಪ್ತಃ. ಈಗ ತೃತೀಯ ಪರಿಚ್ಛೇದ ಕೊನೆ, ಅದನ್ನು ನಾಳೆ ಕಂಟಿನ್ಯೂ ಮಾಡಿ. ಎರಡು ಮೂರು ದಿವಸ ಮುಗಿಬಿಡುತ್ತೆ ಅದು ಕೂಡ. ಓಂ ಹಾಂ ಹಾಂ, ನೆಕ್ಸ್ಟ್ ಯಾವ್ದು ಶುರು ಮಾಡಿ ಹೇಳಿ, ನಾಳೆ ಹೇಳ್ತೇನೆ.